ಕಳ್ಕೊತಾ ಬಂದಾಗ ನಮಗೆ ಮುಟ್ಟುತ್ತದೆ.
ಇದು ಜ್ಞಾನವನ್ನು ಸಂರಕ್ಷಣೆ ಮಾಡೋದು ಅಂದರೆ ಅನ್ನವನ್ನು ಹಸಿದವರಿಗೆ ಕೊಡ್ಲಿಕ್ಕೆ ಹೇಗೆ ಅನ್ನ ಸಂರಕ್ಷಣೆ ಮಾಡಬೇಕು, ಹಾಗೆ ಜ್ಞಾನವನ್ನು ಸಂರಕ್ಷಣೆ ಮಾಡಬೇಕು. ಇವತ್ತು ನೋಡಿ, ಜ್ಞಾನ ಇದೆ, ಕೊಡೋ ವ್ಯವಸ್ಥೆ ಇಲ್ಲ, ಎಷ್ಟು ಜನ ಕಷ್ಟಪಡ್ತಿದ್ದಾರೆ. ಜ್ಞಾನನೇ ಇಲ್ಲದವ್ರು ಎಷ್ಟು ಕಷ್ಟ ಆಗುತ್ತೆ ಯೋಚನೆ ಮಾಡಿ. ಅನ್ನ ಇದೆ, ಬಡಿಸೋರು ಇಲ್ಲ, ಅದೊಂದು ಸಮಸ್ಯೆ. ಅಡಿಗೆನೇ ಇಲ್ಲ, ಇನ್ನೊಂದು ಸಮಸ್ಯೆ. ನಮ್ಮಲ್ಲಿ ಅಡಿಗೆ ಇಲ್ಲ ಸಮಸ್ಯೆ ಅಲ್ಲ, ಅನ್ನ ಬಡಿಸೋರಿಲ್ಲ ಸಮಸ್ಯೆ ಆಗಿದೆ. ಬಡಿಸೋರಿಲ್ಲ, ಬಡಿಸೋದಕ್ಕಾರೆ ಅವರೇ ಊಟಕ್ಕೆ ಕೂತ್ಬಿಡ್ತಾರೆ, ಇದು ಪದ್ಧತಿ ಆಗ್ತದೆ. ಬಡಿಸಕ್ಕೆ ಅಂತ ಕರೋದ್ರಲ್ಲ ಅವರೇ ಊಟಕ್ಕೆ ಕೂತ್ಬಿಟ್ರೆ ಬಡಿಸೋರು ಯಾರು? ಆ ಹಿನ್ನೆಲೆಯಲ್ಲಿ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಶ್ರೀಮದ್ ಆಚಾರ್ಯರು ಮಾಡಿದ ಅಪೂರ್ವವಾದ ವ್ಯವಸ್ಥೆ ಅಂತ ಹೇಳಿದರೆ ಈ ಶಿಷ್ಯವೃಂದದ ನಿರ್ಮಾಣ. ಅದರಲ್ಲೂ ಕೂಡ ಎರಡು ಮುಖ, ಮಠಾದಿ ಸನ್ಯಾಸಿ ಶಿಷ್ಯರು ಒಂದು ಕಡೆಗೆ, ಗೃಹಸ್ಥ ಶಿಷ್ಯರು ಒಂದು ಕಡೆ. ಸನ್ಯಾಸಿ ಶಿಷ್ಯರುಗಳಿಗೆ ಒಂದು ಪ್ರತ್ಯೇಕ ಸಂಸ್ಥೆಗಳನ್ನು ಮಾಡಿ ಮಠಗಳು ಅಂತ ಮಾಡಿದರು. ಶ್ರೀ ವಾದಿರಾಜ ಸ್ವಾಮಿಗಳು ಸರಸಭಾರತಿ ವಿಲಾಸದಲ್ಲಿ ಹೇಳುತ್ತಾರೆ, ಚಕ್ರೇ ಶಿಷ್ಯಾನ್ ನವಾನ್ ನವ, 9 ಪ್ರಧಾನ ಪೀಠಗಳನ್ನು ಆಚಾರ್ಯರು ಮಾಡಿದರು. 8 ಉಡುಪಿ ಅಷ್ಟಮಠಗಳು, ಇನ್ನು ಘಟ್ಟದ ಮೇಲೆ ಪದ್ಮನಾಭ ತೀರ್ಥರಿಂದ ಬಂದ ಒಂದು ಮಠ. ಈಗ 9 ಮಠಗಳನ್ನು ಶ್ರೀಮದ್ ಆಚಾರ್ಯರು ಮಾಡಿ ಆ ಮೂಲಕವಾಗಿ ತತ್ವಪ್ರಸಾರಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದರು. ಧರ್ಮದ ಬಗ್ಗೆ ಕೇಳಬೇಕಾದ್ರೂ ಇನ್ಸ್ಟಿಟ್ಯೂಷನ್ ಬೇಕು ಅಂತ, ಅದಕ್ಕೊಂದು ಕಸ್ಟೋಡಿಯನ್ ಅಂತಾಗಬೇಕು. ಮಠಗಳೆಲ್ಲ ಮೂಲತಃ ತತ್ವಶಾಸ್ತ್ರದ ಕಸ್ಟೋಡಿಯನ್ಗಳು, ಬಂದ ಬರ್ತದ ಆಸ್ತಿ ಕಸ್ಟೋಡಿಯನ್ ಆಗಿಬಿಟ್ರೆ ಪದೀತಿ ಆಯ್ತು ಅಷ್ಟೆ. ಆಸ್ತಿ ರಿಯಲ್ ಎಸ್ಟೇಟ್ ನೋಡಿಕೊಳ್ಳೋ ಮಠಗಳಾಗಬಾರದು, ವರ್ಲ್ಡ್ ರಿಯಲ್ ಅಂತ ತೋರಿಸೋ ಮಠಗಳಾಗಬೇಕಷ್ಟೆ. ರಿಯಲ್ ಎಸ್ಟೇಟ್ ಬೇರೆ, ಜಗತ್ ಸತ್ಯತ್ವ ಬೇರೆ. ಆ ಜವಾಬ್ದಾರಿಯನ್ನು ಇವತ್ತೇನು ಕಂಡವ್ರನ್ನ ಕೇಳೋದಕ್ಕಾಗೋದಿಲ್ಲ, ಕಂಡವ್ರನ್ನ ಕೇಳೋದಕ್ಕಾಗೋದಿಲ್ಲ, ಸಂಬಂಧಪಟ್ಟವ್ರನ್ನ ಕೇಳಬೇಕು. ಸಂಬಂಧಪಟ್ಟ ಮಠ ವ್ಯಕ್ತಿಗಳೇ ಮಠಾಧೀಶರಾಗಿ ಬಂದು 9 ಮಠಗಳಿಗೆ ಕಾರ್ಯವನ್ನು ಕೊಟ್ಟು, ಜೊತೆಗೆ ಸಮರ್ಥರಾದ ಗೃಹಸ್ಥರು ತಾ ಕೆಲಸ ಮಾಡಿದರು. ತಿರುಕೋ ಪಂಡಿತಾಚಾರ್ಯಂಥವ್ರು ಹಾಗೆ, ತಿರುಕೋ ಪಂಡಿತಾಚಾರ್ಯ ಯಾವ ಮಠನೂ ಮಾಡಲಿಲ್ಲ, ಆರಾರು ವಾಯುಸ್ತುತಿ ಬಿಟ್ಟರೆ ಯಾವ ಮಠನೂ ಇರೋದಿಲ್ಲ, ಹಾಗಾಯಿತು. ನಾರಾಯಣ ಪಂಡಿತಾಚಾರ್ಯರು ಮಠ ಮಾಡಲಿಲ್ಲ, ಸುಬೋಧ ವಿಜಯ ಮಠಗಳನ್ನು ಮಾಡಿದ ಗ್ರಂಥ ಬಂತವರು. ಇದು ಬಹಳ ಅದ್ಭುತವಾದಂಥ ಕಾರ್ಯ ಆಚಾರ್ಯರು ಮಾಡಿದ್ದು. ಅವರು ತೋರಿಸ್ತಾರೆ ಹೇಗೆ ಬೇಕಾದ್ರೂ ಮಾಡಕ್ಕೆ ಬರುತ್ತೆ ಎಂದು ತೋರಿಸ್ತಾರೆ. ಜ್ಞಾನ ಉಳಿಸೋದು ಅನೇಕ ರೀತಿಯಲ್ಲಿ, ಅತ್ಯಮೂಲ್ಯವಾದ ಕೃತಿಗಳಿಂದ ಉಳಿಸೋದು ಒಂದಾದರೆ, ಈ ಸಂಪ್ರದಾಯವನ್ನು ಪ್ರವರ್ತನೆ ಮಾಡೋದು, ಅದಕ್ಕೆ ಸಂಪ್ರದಾಯ ಪ್ರವರ್ತಕರು ಅಂತ ಕರೀತಾರೆ. ಟ್ರೆಡಿಷನನ್ನು ಪ್ರೊಟೆಕ್ಟ್ ಮಾಡಬೇಕು, ಅದನ್ನು ಡೆವಲಪ್ ಮಾಡಬೇಕು ಅಂತ ಕೆಲಸಕ್ಕೋಸ್ಕರ 9 ಮಠಗಳನ್ನು ಮಾಡಿದರು. ಅದರಲ್ಲಿ ಘಟ್ಟದ ಮೇಲಿನ ಮಠಗಳ ವ್ಯಾಪ್ತಿ ಜಾಸ್ತಿ ಆಯಿತು. ಕಾರಣ ಏನು ಅಂತ ಕೇಳಿದರೆ, ಇವತ್ತಿಗೂ ಘಟ್ಟದ ಮೇಲೆ ಕೆಳಗೆ ಅಷ್ಟು ವ್ಯತ್ಯಾಸ ಕಾಣಿಸೋದಿಲ್ಲ, ಓವರ್ ನೈಟ್ ಜರ್ನಿ ಮಾಡಿ ಹಾಕ್ಬಿಡ್ತೇವೆ. ಹಿಂದೆ ಸಾಧ್ಯ ಇರಲಿಲ್ಲ, ಅದೆಲ್ಲ ಕೂಡ ಬಹಳ ಕಷ್ಟದ ಕೆಲಸ. ಉಡುಪಿಯಿಂದ ಮಂಗಳೂರಿಗೆ ಬರೋದು ಕಷ್ಟ ಇತ್ತಾಗ, ಎಷ್ಟು ನದಿಗಳು ದಾಟಬೇಕು ಮಧ್ಯೆ ಗೊತ್ತೇನು. ಮಳೆಗಾಲದಲ್ಲಿ ಜರ್ನಿ ಸ್ಟಾಪ್ ಅಂತಲೇ ಅರ್ಥ, ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ ಕಡೆ ಘಾಟ್ ಆಗುಂಬಿ ದಾಟಿ ಆ ಕಡೆ ಹೋಗೋದು ಕಷ್ಟ, ನದಿಗಳು ದಾಟಿ ಈ ಕಡೆ ಬರೋದು ಕಷ್ಟ. ಹೀಗಾಗಿ ಅವರು ಹೆಚ್ಚು ಸಂಚಾರ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಘಟ್ಟದ ಮೇಲೆ ಬರೋ ದೊಡ್ಡ ಸಾಹಸದ ಕೆಲಸ. ಮುಂದೆ ಉಡುಪಿ ಯಾತ್ರೆ ಅಂದರೆ ತಿಂಗಳುಗಟ್ಟಲೆ ಯಾತ್ರೆ, ಅದು 15 ದಿವಸಗಟ್ಟಲೆ ಅಲ್ಲ, ಒಂದು ದಿವಸ ಹೋಗಿ ಬರೋದಲ್ಲ. ಉಡುಪಿ ಯಾತ್ರೆಗೆ ಹೋಗಿತಾರೆ ಅಂದರೆ ತಿಂಗಳ ವಾಪಸ್ ಬರೋದು ಚಾನ್ಸಸ್ಸೇ ಇಲ್ಲ ಅಂತ. ಎಲ್ಲಿ ಹೇಳಪ್ಪ ಆಗ್ತಾರೋ ಅದು ಗೊತ್ತಿಲ್ಲ. ಈ ಮತ್ತೆ ಎಲ್ಲಿ ಬೇಕಾದ್ರೆ ಯಾವುದೇ ಕಾರಣಕ್ಕೆ ನಿಂತು ಬಿಡ್ಬೋದು. ಬರೀ ಬಸ್ ಬಂದ ಮೇಲೂ ಕೂಡ ಶಿವಮೊಗ್ಗದವರಿಗೆ ಒಂದು ಬಸ್ಸು, ಆಮೇಲೆ ತೀರ್ಥಹಳ್ಳಿಯವರು ಒಂದು ಬಸ್ಸು, ಆಗೊಂಬೆ ಕೆಳಗಿಳಿಲಕ್ಕೊಂದು ಬಸ್ಸು, ಅಲ್ಲಿಂದ ಉಡುಪಿಗೆ ಇನ್ನೊಂದು ಬಸ್ಸು, ಮತ್ತೆ ಸ್ಟ್ರೇಟ್ ಇಲ್ಲ. ಅಂಥ ಒಂದು ವ್ಯವಸ್ಥೆ ಎಷ್ಟೋ ದಿವಸ ನಡೆದು ಹೋಯ್ತಾಗೆಲ್ಲ ಕೂಡ. ಈ ನಮಗೆ ಇದೆಲ್ಲ ಯಾತಕ್ಕೆ ಹೇಳಿದೆ ಅಂದರೆ, ಹಿಂದಿನ ಕಾಲದ ಒಂದು ವಾತಾವರಣ ನಮಗೆ ಕಲ್ಪನೆ ಬರದೇ ಹೋದರೆ ಇದೆಲ್ಲ ಅರ್ಥ ಆಗೋದಿಲ್ಲ. 8 ಮಠಗಳನ್ನು ಪ್ರಧಾನವಾಗಿ ಆ ರೀತಿ ನಿಲ್ಲಿಸಿ, ಒಂದು ಮಠವನ್ನು ಎಸ್ ಸಾಕ್ಷಾದನುಜ ಶಮಾದಿ ಭರಿತ ಶ್ರೀ ವಿಷ್ಣು ತೀರ್ಥಾಹ್ವಯ. ವಿಷ್ಣು ತೀರ್ಥರು 8 ಮಠಗಳಲ್ಲಿ ಪ್ರಧಾನವಾಗಿ ಆಚಾರ್ಯರ 2 ಪೀಠಗಳಿಗೆ ಅಧ್ಯಕ್ಷರಾದರು. ಸುಬ್ರಹ್ಮಣ್ಯ ಮಠಕ್ಕೂ ಅವರೇ ಪೀಠಾಧಿಪತಿಗಳು, ಸೋದೆ ಮಠಕ್ಕೂ ಅವರೇ ಪೀಠಾಧಿಪತಿಗಳು. ಈ ಕಡೆಗೆ ಯಹ್ ಕರ್ನಾಟಕ ಪೂರ್ವ ಸಜ್ಜನ ಗುರುಹು ಶ್ರೀ ಪದ್ಮನಾಭಾಹ್ವಯ. ಶ್ರೀ ಪದ್ಮನಾಭ ತೀರ್ಥರು ಘಟ್ಟದ ಮೇಲಿನ ಮಠಗಳಿಗೆ ಮೂಲ ಪುರುಷರಾದ. ಅದೇ ಕಾಲಕ್ಕೆ ಆಚಾರ್ಯರು ಇನ್ನೂ ಕೆದರು ಸನ್ಯಾಸ ಕೊಟ್ಟಾಗಿತ್ತು ಮೇಲ್ಗಡೆ. ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. ನರಹರಿ ತೀರ್ಥರು ಆಚಾರ್ಯರ ಸಾಕ್ಷಾತ್ ಶಿಷ್ಯರು, ಅದಕ್ಕೆ ಎಷ್ಟೋ ಶಾಸನ ಸಿಗುತ್ತೆ ನಮಗೆ. ನರಹರಿ ತೀರ್ಥ ಸಾಕ್ಷಾತ್ ತಿಳ್ಕೊಂಡ್ಬಿಡ್ತಾರೆ. ಶ್ರೀಮದ್ ಆಚಾರ್ಯ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಸಾಕ್ಷಾತ್ ಶಿಷ್ಯ ನರಹರಿ ತೀರ್ಥರು ಅಂತೇಳಿ ತಮ್ಮ ಶಾಸನಗಳಲ್ಲಿ ಸ್ಪಷ್ಟ ಹೇಳ್ಕೊಡುತ್ತಾರೆ. ಇಬ್ಬರು ಪ್ರಧಾನರು. ಆಮೇಲೆ ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, 4 ಜನಗಳಿಗೆ ಆಚಾರ್ಯರು ಆಶ್ರಮ ಕೊಟ್ಟರು. ಅದರಲ್ಲಿ ಅನೇಕರು ತಪ್ಪು ಕಲ್ಪನೆ ಉಂಟು. 4 ಜನ ಒಟ್ಟಿಗೆ ಹೋಗಿ ಆಚಾರ್ಯರನ್ನು ಕೇಳಿದರು, ಒಟ್ಟಿಗೆ ಆಶ್ರಮ ಕೊಟ್ಟುಬಿಟ್ಟರು ಅಂತೇಳಿ. ತಿಳುವಳಿಕೆ ಏನಿಲ್ಲ ಹೇಳೋರಿಗೆ, ಯಾಕೆಂದರೆ ಅವ್ರಿಗೆಲ್ಲ ಎಷ್ಟು ಏಜ್ ಗ್ಯಾಪ್ ಇದೆ ಗೊತ್ತು ಅವರಿಗೆಲ್ಲ ಕೂಡ. ಪದ್ಮನಾಭ ತೀರ್ಥರು ಮತ್ತು ಅಕ್ಷೋಭ್ಯ ತೀರ್ಥರಿಗೂ ಸುಮಾರು 50 ವರ್ಷ ಗ್ಯಾಪ್ ಇದೆ. ಅದು ಒಟ್ಟಿಗೆ ಹೋಗಿ ಆಶ್ರಮ ಹೇಗೆ ತಗೊಳ್ತಾರೆ, ಮತ್ತೆ ಸುಮ್ಮನೆ ಕಟ್ಟಕತೆ ಹೇಳ್ಕೊತ ಬಂದ್ರಷ್ಟೇ, ಹಾಗೆ ಬರಲಿಲ್ಲ. ಪದ್ಮನಾಭ ತೀರ್ಥರು ಮೊದಲ ಆಶ್ರಮ ಆಯಿತು, ಆಮೇಲೆ ನರಹರಿ ತೀರ್ಥರಿಗಾಯಿತು. ಅವರೆಲ್ಲ ಬೇರೆ ಬೇರೆ ಏರಿಯಾದವರು, ಒಂದೇ ಕಡೆಯವರಲ್ಲ ಅವರೆಲ್ಲ ಕೂಡ. ಪದ್ಮನಾಭ ತೀರ್ಥರು ಆ ಕಡೆಯವರು, ಶ್ರೀಕಾಕುಳ ಆ ಪ್ರಾಂತದವರು, ನರಹರಿ ತೀರ್ಥರು ಕಳಿಂಗ ದೇಶದವರು, ಮಾಧವ ತೀರ್ಥರು ಈ ಪ್ರಾಂತದವರು, ಅಕ್ಷೋಭ ತೀರ್ಥರು ಇನ್ನೊಂದು ಕಡೆಯವರು. ಆದ್ದರಿಂದ ಅವರು ಪೂರ್ತಿಯಾಗಿ ಒಂದೇ ಕಾಲದಲ್ಲಿ ಇದ್ದ ಸಮಾನ ವಯಸ್ಕರಲ್ಲ ಅವರು. ಅಕ್ಷೋಭ್ಯ ತೀರ್ಥರು ಯಂಗೆಸ್ಟ್ ಅದರೊಳಗೆ. ಅಕ್ಷೋಭ್ಯ ತೀರ್ಥರು ಆಶ್ರಯ ಆಚಾರ್ಯ ಸನ್ಯಾಸ ತಗೊಳ್ಬೇಕಾದ್ರೆ ಗೃಹಸ್ಥರಾಗಿ ಸನ್ಯಾಸ ತಗೊಂಡ್ರೆ ಅಷ್ಟು ದೀರ್ಘಕಾಲ ಇರಲಿಕ್ಕೆ ಆಗ್ತಿರ್ಲಿಲ್ಲ. ಆಚಾರ್ಯ 1280 ಅವ್ರು ಬದರಿ ಹೊರಟಿದ್ದು, ಇವರು ಹೊರಟಿದ್ದು 1365, ಎಷ್ಟು ಗ್ಯಾಪ್ ಇದೆ ಲೆಕ್ಕ ಹಾಕಿ. ಅಶೋಕ ತೀರ್ಥರು ನಿರ್ಯಾಣ ಒಂದು ವೈಕುಂಠ ಯಾತ್ರೆ ಮಾಡಿದ್ದು 1365-67 ಆ ಇದರೊಳಗೆ, ಅಂದ್ರೆ ಎಷ್ಟು ವರ್ಷ, 70-90 ವರ್ಷ ಗ್ಯಾಪ್ ಇದೆ. ಆದ್ದರಿಂದ ಅಶೋಕ ತೀರ್ಥರು ಕೊನೆಯ ಶಿಷ್ಯರು, ಸನ್ಯಾಸದೊಳಗೆ ಕೊನೆಯ ಶಿಷ್ಯರು. ಅವರಿಗಿನ್ನೂ ಬ್ರಹ್ಮಚಾರಿಗಳು ಒಂದು ಮಾತು ಹಿಂದೆ ಊಹೆ ಮಾಡಿ ಬರೆದಿದ್ದೆ, ಗುರುಚರ್ಯ ಅನ್ನೋಂಥ ಸ್ಪಷ್ಟ ಬರೀತಾರೆ, ಬ್ರಹ್ಮಚಾರಿಗಳಾಗ ಆಶ್ರಮ ತಗೊಂಡವರು. ಹೇಗೆ ಉಡುಪಿಗೆ ಚಿಕ್ಕವರಿಗೆ ಆಶ್ರಮ ಸಿಕ್ತಲ್ಲ, ಅಶೋಕ ತೀರ್ಥರು ಚಿಕ್ಕ ವಯಸ್ಸಲ್ಲೇ ಆಶ್ರಮ ತಗೊಂಡ್ರು. ಅದರಿಂದ ಲಾಂಗ್ ಗ್ಯಾಪ್ ಅವರಿಗೆ ಸಿಕ್ತು. ತುಂಬ ದೀರ್ಘಕಾಲದಲ್ಲಿ ಇದ್ದುಬಿಟ್ಟು ಮುಂದೆ ಜಯತೀರ್ಥರು ಮೊದಲಾದವರನ್ನು ಸಂಪಾದನೆ ಮಾಡಿದ ಹಿರಿಮೆ ಅಕ್ಷೋಭ ತೀರ್ಥರದಾಯಿತು. ಈಗ ಅಕ್ಷೋಭ ತೀರ್ಥರು ಶಿಷ್ಯರಾಗಿ ಬಂದರು. ಮುಂದೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಮೂರು ಜನಗಳು ಪೀಠಾಧಿಪತ್ಯವನ್ನು ನಡೆಸಿ ಯಶಸ್ವಿಯಾಗಿ ನಡೆಸಿದರು. ಪದ್ಮನಾಭ ತೀರ್ಥರು ಅನೇಕ ರೀತಿ ಕಾರ್ಯಗಳನ್ನು ಮಾಡಿದರು. ಗ್ರಂಥ ರಚನೆ 15 ಹೆಚ್ಚು ಗ್ರಂಥ ಬರೆದವರು, ಆಚಾರ ಸಾಕ್ಷಾತ್ ಶಿಷ್ಯರಲ್ಲಿ ಪದ್ಮನಾಭ ತೀರ್ಥರು ಒಬ್ಬರೇ. ಪೂರ್ವವಾದ ಗ್ರಂಥಕಾರರು, ಒಳ್ಳೆ ಆಡಳಿತ ಕೌಶಲ ಅವರದ್ದು, ಅಷ್ಟೆಲ್ಲ ಮಾಡಿದರು. ಋಷಿಕೇಶ್ ತೀರ್ಥರು ಅವರನ್ನು ಕೊಂಡಾಡ್ತಾರೆ, ಯಹ ಕರ್ನಾಟಕ ಪೂರ್ವ ಸಜ್ಜನ ಗುರುಹು ಶ್ರೀಪದ್ಮ ತೀರ್ಥಾಹ್ವಯ ಪದ್ಮನಾಭಾಹ್ವಯ, ಶ್ರೀ ಪದ್ಮನಾಭಾಹ್ವಯ ಯೋಗಿ ಮೌಲಯೇ ಅಂತ ಕರೀತಾರೆ. ಯೋಗಿಗಳ ಯೋಗಿ ಮೌಲಿಗಳು ಅಷ್ಟು ಪ್ರಿಯರನ್ನು ಕೊಟ್ಟು ನರ ಋಷಿಕೇಶ್ ತೀರ್ಥರು ಕೊಂಡಾಡ್ತಾರೆ ಅಂದರೆ ಪದ್ಮನಾಭ ತೀರ್ಥರ ಮಹತ್ವ ಬಹಳ ದೊಡ್ಡದು. ನರಹರಿ ತೀರ್ಥರಂತೂ ಕಳಿಂಗ ದೇಶವನ್ನು 12 ವರ್ಷಗಳ ಕಾಲ ಯತಿಗಳಾಗಿ ಪಾಲಿಸಿದವರು. ಇದು ದೊಡ್ಡ ದಾಖಲೆ ಇದೆ ಕಲಿಯುಗದಲ್ಲಿ. ಆ ರೀತಿ ಇಲ್ಲ, ರಾಜರಾಗಿ ಯತಿಗಳಾಗಿರಬಹುದು, ಯತಿಗಳಾಗಿದ್ದು ಬಿಟ್ಟು ಏನೋ ಆಗಿರಬಹುದು, ಆದರೆ ಯತಿಗಳಾಗಿದ್ದೇ ರಾಜರಾಗಿದ್ದು ಅಂದರೆ ಇವರೊಬ್ಬರದೇ ದಾಖಲೆ. ರಾಜಗುರುಗಳಾಗಿರ್ಬೋದು ಯತಿಗಳಾಗಿ, ಅದು ಸ್ವತಃ ರಾಜರಾದವರು ಅಂದರೆ ನಾರಾಯಣ ತೀರ್ಥರು ಒಬ್ಬರೇ. ಶ್ರೀಮದ್ ಆಚಾರ್ಯರ ಅಂತ ಒಂದು ಇಕ್ಕಟ್ಟಿನ ಪ್ರಸಂಗ ಒದಗಿತ್ತಂತೆ. ಉತ್ತರಾಧಿಕಾರಿಗಳಿಲ್ಲದೇನೆ ಅನಾಥವಾದ ಪರಿಸ್ಥಿತಿಯಲ್ಲಿ ರಾಜ್ಯ ಇದ್ದಾಗ ಆಚಾರ್ಯ ಶಿಷ್ಯರನ್ನು ಕಳಿಸಿಕೊಡ್ತಾರೆ. ಯತಿಗಳಾಗಿದ್ದರೂ ಪರವಾಗಿಲ್ಲ, ರಾಜ್ಯವನ್ನು ಪೀಠ ಧರ್ಮ ಸನ್ಯಾಸ ಧರ್ಮವನ್ನು ಉಳಿಸಿಕೊಳ್ಳಿ, ರಾಜ್ಯಪಾಲನೆಯನ್ನು ಮಾಡಿ ಅಂತ ಕಳಿಸಿಕೊಡ್ತಾರೆ. ನರಹರಿ ತೀರ್ಥರು ಹಾಗೆ ಮಾಡಿ ಅವರು ಮಾಡಿದ ಅದ್ಭುತವಾದ ಕಾರ್ಯ ಶ್ರೀ ಮೂಲರಾಮದೇವರನ್ನು ತಂದು ಒಪ್ಪಿಸಿತ್ತು. ಶ್ರೀ ಮೂಲರಾಮ ಸೀತೆಯರನ್ನು ಶ್ರೀಮದ್ ಆಚಾರ್ಯರಿಗೆ ಒಪ್ಪಿಸ್ತಾರೆ. ಆಚಾರ್ಯರು ಸಹ ಪೂಜೆ ಮಾಡಿ ಅನಂತರ ಪದ್ಮನಾಭ ತೀರ್ಥರಿಗೆ ಕೊಟ್ಟು ನರಹರಿ ತೀರ್ಥರಿಗೆ ಬಂದು ಮುಂದೆ ಮಾಧವ ತೀರ್ಥರಿಗೆ ಬರುತ್ತೆ. ಮಾಧವ ತೀರ್ಥರಿಗೂ ಉತ್ತರಾಧಿಕಾರಿಗಳ ಸಮಸ್ಯೆ ಇರಲಿಲ್ಲ, ಆಚಾರ್ಯ ಹೇಳಿಬಿಟ್ಟಿದ್ರಾಗ್ಲೇನೆ ಅಕ್ಷೋಭ ತೀರ್ಥರಿಗೆ ಕೊಡಿ ಅಂತ ಹೇಳಿ ಕೊಟ್ಟಾಗಿತ್ತು. ಎಲ್ಲ ವ್ಯವಸ್ಥೆ ಮಾಡಿದ್ರೆ ಸಮಸ್ಯೆ ಬರಲಿಲ್ಲ. ಅಕ್ಷೋಭ ತೀರ್ಥರ ಕಾಲ ಬಂತು, ಅವರು ಪೀಠಾಧೀಶರಾದ. ಅವರಿಗೆ ಅನೇಕ ಸವಾಲುಗಳು ಬಂತಾಗ, ಅವರು ಕೊನೆಯವರಾಗಿದ್ದು ಚಿಕ್ಕವರಾಗಿದ್ದು ಒಂದು, ಮತ್ತು ಮುಂದೆ ಪರಂಪರೆ ಮುಂದುವರಿಸತಕ್ಕಂಥ ದೊಡ್ಡ ಜವಾಬ್ದಾರಿ ಅವರಿಗಿದೆ. ಎರಡನ್ನು ನಿಭಾಯಿಸ್ತಕ್ಕಂಥ ವಿಶೇಷವಾದಂಥ ಹಿರಿಮೆ ಅವರಿಗೆ ಕಾದಿತ್ತು. ಅದನ್ನು ಅವರು ಒಳ್ಳೆ ರೀತಿ ಸಾಧಿಸ್ತಾರೆ. ಅವರು ಮೊದಲು ಮಾಡಿದ ಕೆಲಸ, ಆಚಾರ್ಯರೊಂದಿಗೆ ಸಂಚಾರ ಮಾಡಲಿಕ್ಕೆ ಹೋದಾಗಲೇ ಒಂದು ಅದ್ಭುತ ಪವಾಡವನ್ನು ಮಾಡಿದ್ರಂತೆ. ಚಿಕ್ಕ ವಯಸ್ಸು, ತಿರುಪತಿಗೆ ಆಚಾರ ಹೊರಟಿದ್ರಂತೆ. ದಾರಿಯಲ್ಲಿ ಮುಡುಬಾಗಲಲ್ಲಿ ಹಾಲ್ಟ್ ಮಾಡಿದರು ಶಿಷ್ಯರ ಸಮೇತ. ಆಚಾರ್ಯ ಮುಡುಬಾಗಲಲ್ಲಿ ಹಾಲ್ಟ್ ಮಾಡಿದಾಗ ಅಕ್ಷೋಭ ತೀರ್ಥರು ದೊಡ್ಡ ಬಂಡೆಯ ಮೇಲೆ ನರಸಿಂಹದೇವರನ್ನು ಬರೀತಾರೆ. ನರಸಿಂಹತೀರ್ಥ ಅಂತೇನಿದೆ, ನರಸಿಂಹತೀರ್ಥಕ್ಕೂ ನರಸಿಂಹದೇವರಿಗೂ ಸಂಬಂಧ ಇದೆ. ಶ್ರೀಪಾದರಾದ ಬೃಂದಾವನ ಬಂದಿದ್ದು ಆಮೇಲೆ 300 ವರ್ಷದ ಮೇಲೆ ಹೆಚ್ಚು ಕಡಿಮೆ. ಮೊದಲು ಬಂದಿದ್ದು ನರಸಿಂಹದೇವರು, ಅಲ್ಲಿ ಇಳ್ಕೊಂಡ ಕಾಲಕ್ಕೆ ಇವರು ಒಂದು ಚಿತ್ರವನ್ನು ಬರೆದರು, ಅಂಗಾರದಿಂದ ಬರೆದರು. ಆ ಚಿತ್ರ ಹಾಗೆ ಒಡಮುಡಿತು. ಮರುದಿವಸ ಬೆಳಿಗ್ಗೆ ನೋಡಿದರೆ ಒಳ್ಳೆಯ ಚಿತ್ರ. ಆಚಾರ್ಯರು ಅನುಗ್ರಹ, ಆಚಾರ್ಯರಿಗೆ ಗೊತ್ತಿಲ್ಲದೆ ನಡೆದಿದ್ದಲ್ಲ, ಅವರೆಲ್ಲದಕ್ಕೂ ಪ್ರೇರಕರು. ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ. ಆದ್ದರಿಂದ ಆ ಬಗ್ಗೆ ಸಮಸ್ಯೆ ಇಲ್ಲ. ಅದನ್ನು ಆಚಾರ್ಯರು ಕೊಂಡಾಡಿದರು. ಪದ್ಮನಾಭ ತೀರ್ಥರು ಬಹಳ ಗೌರವಿಸಿದ್ರಂತೆ ಆ ಚಿತ್ರಕ್ಕೆ. ತಾವು ಪೂಜೆ ಮಾಡಿದ್ರಂತೆ ಆ ನರಸಿಂಹದೇವರನ್ನ, ಅವರು ಪೂಜೆ ಮಾಡಿದ್ರಂತೆ. ಅದನ್ನು ಶ್ರೀಪಾದರಾಜರ ಅಷ್ಟಕಗಳ ಸಾಲಲ್ಲಿ ಬರುತ್ತೆ. ಶ್ರೀ ಪದ್ಮನಾಭ ತೀರ್ಥರಿಂದ ಪೂಜ್ಯವಾದ ನರಸಿಂಹದೇವರು ಅಂತ ಬರೀತಾರೆ. ಅಕ್ಷೋಭ ತೀರ್ಥರು ಇದು ಮಾಡಿದವರು, ಪದ್ಮನಾಭ ತೀರ್ಥರು ಅದನ್ನು ಅಂಗೀಕಾರ ಮಾಡಿ ಪೂಜಿಸಿದರಂತೆ. ಇದು ಅಕ್ಷೋಭ ತೀರ್ಥರ ದೊಡ್ಡ ಮಹಿಮೆ ಆಯಿತು ಆಗಿನ ಕಾಲಕ್ಕೆ. ಮುಂದೆ ಅವರು ಪೀಠಾಧೀಶರಾದಾಗ ಅನೇಕ ಸವಾಲುಗಳನ್ನು ಎದುರಿಸ್ತಾ, ಅವರಿಗೆ ಹಿಂದಿನ ಕಾಲದಲ್ಲಿ ಪ್ರಸಾರ ಮಾಡೋದು ಅಂದರೆ ಇವತ್ತು ಶಿಷ್ಯರು ರೆಡಿಮೇಡ್ ಇರ್ತಾರೆ, ಪಾದಪೂಜೆ ಭಿಕ್ಷೆ ಆಗೋಗ್ಬಿಡುತ್ತೆ, ಸಮಸ್ಯೆನೇ ಇರೋದಿಲ್ಲ. ಹಿಂದೆ ಹಾಗಲ್ಲ, ಎಲ್ಲೇ ಹೋದರೆ ಅವರಿಂದ ಭಿಕ್ಷೆ ಆಗಬೇಕಾದ್ರೆ ಮೊದಲು ಅವ್ರನ್ನ ವಾದದಲ್ಲಿ ಸೋಲಿಸಿ ಶಿಷ್ಯರನ್ನು ಮಾಡಿಕೊಂಡು ದೀಕ್ಷೆ ಕೊಟ್ಟು ಆಮೇಲೆ ಅವ್ರ ಮನೆ ಪಾದಪೂಜೆ ಭಿಕ್ಷೆಗೆ ಹೋಗಬೇಕು, ಅಲ್ಲೇ ಹೋಗಿ ಕ್ರಿಯೇಟ್ ಮಾಡ್ಕೋಬೇಕು. ಇಂಥ ಒಂದು ದೊಡ್ಡ ಸವಾಲು ಇತ್ತಾಗ, ಅಂಥ ಸವಾಲನ್ನು ಎದುರಿಸಿ ಬಂದರು. ಈಗಿರೋದನ್ನು ಕಳ್ಕೊಳ್ಳೋ ಸ್ಥಿತಿಯಲ್ಲಿ ಇದ್ದಾರೆ ಜನಗಳು. ಎಷ್ಟೋ ಶಿಷ್ಯರ ಸಂಪತ್ತನ್ನು ಬೆಳೆಸಿದ ಕಾಲ ಅದು, ಇವತ್ತು ಅಳಸೋ ಕಾಲ ಇದು. ಒಂದು ಎಷ್ಟೋ ಜನ ಮಾತವರು ಇವತ್ತು ಬಿಟ್ಟುಬಿಟ್ಟು ಹೋಗ್ತಾ ಇದ್ದಾರೆ. ತುಂಬ ಮನೆತನಗಳೇ ಆಲ್ಮೋಸ್ಟ್ ವೈಂಡ್ ಅಪ್ ಆದಾಗ ಆಗೋಗ್ಬಿಟ್ಟಿದೆ ಈ ಕಡೆ. ಅದು ಪರಂಪರೆಯೇ ಸ್ಟಾಪ್ ಆ ಥರ ಮಾಡಿದ್ದಾರೆ. ಅವರು ಅಂಥ ದೊಡ್ಡ ಸವಾಲಿತ್ತು. ಆ ರೀತಿ ಎದುರಿಸ್ಬೇಕಾದ್ರೆ ಸಾಮಾನ್ಯರಿಗೆಲ್ಲ ಸಿದ್ಧಾಂತ ಅರ್ಥ ಆಗೋದಿಲ್ಲ. ಪ್ರಧಾನರಾದ ಮುಖಂಡರು ಅಂತ ಏನಿರ್ತಾರೆ ಮತದಲ್ಲಿ, ಅವ್ರನ್ನ ಸೋಲಿಸಿಬಿಟ್ರೆ ಆ ಗುಂಪೆಲ್ಲ ಇವ್ರನ್ನ ಫಾಲೋ ಮಾಡ್ತಿತ್ತು ಆಮೇಲೆ. ಇದು ಬಹಳ ಸುಲಭವಾಗಿ ಮತ ಪ್ರಸಾರ ಮಾಡ್ತಕ್ಕಂಥ ಒಂದು ಕೌಶಲ. ಆಗ ವಿದ್ಯಾರಣ್ಯರು ಅಸಾಧಾರಣವಾದ ಹಿರಿಮೆ ಪಡೆದಿದ್ದವರು. ನಿಜವಾಗ್ಲೂ ದೊಡ್ಡ ವಿದ್ವಾಂಸರು ವಿದ್ಯಾರಣ್ಯರು, ನಮ್ಮ ಸಂಸ್ಕೃತ ಸಾಹಿತ್ಯ ಕಂಡ ದೊಡ್ಡ ವಿದ್ವಾಂಸರ ಸಾಲಿ ಸೇರತಕ್ಕಂಥವರಲ್ಲಿ ಬಹಳ ಅಗ್ರಶ್ರೇಣಿಯವರು. ಅವರ ಜೊತೆ ವಾದ ಮಾಡಬೇಕು ಅಂತ ಇವರ ಅಪೇಕ್ಷೆ ಬಂತು. ಅವ್ರ ಜೊತೆ ವಾದ ಮಾಡಿಬಿಟ್ರೆ ದೊಡ್ಡ ಇದಕ್ಕೆ ಪ್ರಧಾನಮಲ್ಲ ಫೈನಲ್ಸ್ನಲ್ಲಿ ಗೆದ್ದುಬಿಟ್ರೆ ಹಾಗೆ ಹಾಕಿ. ವಿದ್ಯಾರಣ್ಯರು ಹೆಚ್ಚಿಗೆ ಎಲ್ಲರ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದವರು, ಅವರನ್ನು ವಾದದಲ್ಲಿ ಸೋಲಿಸಬೇಕು. ಅದಕ್ಕೋಸ್ಕರವಾಗಿ ಹೇಳ್ಕಳಿಸಿದ್ರಂತೆ. ಆಗ ವಿದ್ಯಾರಣ್ಯರು ರಾಜಗುರುಗಳು ಅನಿಸಿಕೊಂಡಿದ್ದವರಾದ್ದರಿಂದ ಅಷ್ಟು ಸುಲಭವಾಗಿ ವಾದಕ್ಕೆಲ್ಲ ಸಿಗ್ತಕ್ಕಂಥವರಲ್ಲ. ಆಚಾರ್ಯರ ಸಿದ್ಧಾಂತ ಆಚಾರ್ಯ ರಾಜಕೀಯವಾಗಿ ಏನು ಮಹತ್ವ ತಂದುಕೊಟ್ಟಿದ್ದರು ಅದನ್ನು ಈ ಕಡೆಗೆ ಮುಟ್ಟಿರಲಿಲ್ಲ. ಆಗ ಅವರು ನಮ್ಮ ನಮ್ಮ ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ ಅಂತ ಒಂದು ಮಾತಿದೆ. ಇಬ್ಬರು ಒಂದು ಸಮಾನ ಸ್ಥಾನಮಾನ ಇರಬೇಕು. ನಾ ಇದ್ರೆ ಮಾತ್ರ ಬರ್ತೇನೆ, ನಾನು ರಾಜಗುರುವಾಗಿದ್ದೇನೆ ಹಾಗೆಲ್ಲ ಬರಲಿಕ್ಕಾಗೋದಿಲ್ಲ ಅನ್ನೋ ಒಂದು ನೆಗೆಟಿವ್ ರಿಪ್ಲೈ ಬಂತು. ತಕ್ಷಣ ಅವರು ಯೋಚನೆ ಮಾಡಿದ್ರು, ಗುರಿ ಸಾಧಿಸಲೇಬೇಕು, ಆದರೆ ಅವ್ರು ಹೇಳಿದ ಕಂಡೀಷನ್ ಒಪ್ಪಬೇಕು ಈ ಮತ್ತೆ ಆಗಲಿ ಅಂತೇಳಿ ಕೂಡ್ಲಿ ಕ್ಷೇತ್ರಕ್ಕೆ ಬಂದರು. ಇವತ್ತು ಬಹಳ ಪ್ರಸಿದ್ಧವಾದದ್ದು ತುಂಗಾ ಭದ್ರಾ ಮತ್ತು ತುಂಗಾ ನದಿಯ ಸಂಗಮ ಅದು. ಕೂಡ್ಲಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ತಪಸ್ಸಿಗೆ ಕೂತರೆ. ಅದಕ್ಕಿಂತ ಮುಂಚೆ ಕೂಡ್ಲಿ ಮಾಧುರ ಕೇಂದ್ರ ಆಗಿರಲಿಲ್ಲ, ಇವರು ಬಂದ ಮೇಲೆ ಆಯ್ತದೆ. ಅಲ್ಲೇ ತಪಸ್ಸಿಗೆ ಕೂತರು. ಅಪೂರ್ವವಾದ ಸ್ಥಳ. ವರಾಹದೇವರ ಎರಡು ಕೋರೆಗಳಿಂದ ಹುಟ್ಟಿ ಬಂದ ನದಿಗಳು ತುಂಗಾ ಭದ್ರ. ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ ಈ ಮಾತನ್ನು. ತೀರ್ಥ ಪ್ರಬಂಧದಲ್ಲಿ ನತೋಸ್ಮಿ ತುಂಗಾಂ ವಿಲಸತ್ತರಂಗಾಂ ಅಘೌಘಭಂಗಾಂ ಹರಿಪಾದ ಸಂಗಾಂ ಶ್ರಿತೋಸ್ಮಿ ಭದ್ರಾಂ ಕೃತಪಾಪ ನಿದ್ರಾಂ ಅಂತ ಹೇಳುತ್ತಾ ವಿಮಲೈಕ ಸಾಧ್ಯಾಂ ಅಂತ ಕೊಂಡಾಡ್ತಾರೆ. ಅಂತ ಎರಡು ನದಿಗಳು ಸೇರಿದ ಜಾಗ ಹುಟ್ಟಿದ್ದು ಎರಡು ಕೋರೆಗಳಿಂದ, ಕುದುರೆ ಮುಖದಿಂದ ಬಂದಿತ್ತು, ಮುಂದೆ ಹರಿದು ಬಂದು ಎರಡು ಅಲ್ಲಿ ಸೇರತಕ್ಕಂಥ ಜಾಗ ಅದು ಕೂಡ್ಲಿ. ಕೂಡೋದು ಕೂಡ್ಲಿ, ಕೂಡ್ಲಿ ಅಂದ ಹೆಸರು ಕೂಡೋದು, ಎರಡು ಸಂಗಮ ಅಂತ ಅರ್ಥದೆ. ಮುಂದೆ ಕೂಡ್ಲಿ ಸಂಗಮ ರಿಪೀಟ್ ಗೇಟ್ ಬಾಗಿಲಾದ ಲೆಕ್ಕ, ಕೂಡ್ಲಿ ಬಾ ಸಂಗಮ ಅಂತ ಕಡೆ ಕೂಡಲ ಕೂಡ್ಲಿ ಸಂಗಮ ಎರಡಲ್ಲ, ಒಂದೇ ಅರ್ಥ ಅದಕ್ಕೆ. ಆ ಜಾಗದಲ್ಲಿ ಸೇರಿದ್ದಕ್ಕೆ ಆ ದೊಡ್ಡ ಕ್ಷೇತ್ರವಾಯಿತು. ಅಲ್ಲಿ ತಪಸ್ಸಿಗೆ ಕೂತು. ಆಗ ಒಂದು ವಿಚಿತ್ರ ನಡೀತಂತೆ. ಒಂದು ದಿವಸ ಅಲ್ಲಿ ಕೂತಿದ್ದ ಕಾಲಕ್ಕೆ ಒಂದು ಅಶ್ವತ್ಥ ವೃಕ್ಷ ಇತ್ತು. ದೊಡ್ಡ ದೊಡ್ಡ ಕ್ಷೇತ್ರ ಇಲ್ಲಿರೋದು ಅಶ್ವತ್ಥ ವೃಕ್ಷ ಸಾಮಾನ್ಯವಾಗಿರುತ್ತೆ. ಅಶ್ವತ್ಥ ವೃಕ್ಷ ಅಲ್ಲಿ ಒಂದು ಮೇಲೆ ಒಂದು ಕಪಿ ಕಾಣಿಸ್ಕೊಂಡು ಬಿಟ್ಟು ಎರಡು ಸಾಲಿಗ್ರಾಮ ಅವ್ರ ಮುಂದೆ ಹಾಕಿತಂತೆ. ಚಿಕ್ಕ ಜಂಬೂ ಸಾಲಿಗ್ರಾಮ ಅಂತ ಅವಳು. ನೇರಳೆ ಬಣ್ಣ, ನೇರಳೆ ಹಣ್ಣು ಬಣ್ಣದ ಸಾಲಿಗ್ರಾಮ ಬಹಳ ಶ್ರೇಷ್ಠ ಪೂಜೆಗೆ. ನೇರಳೆ ಹಣ್ಣಿದ್ದಾಗಿದ್ದು ಅಲ್ಲಿ ಕೆಳಗೆ ಕೂತಿದ್ರು, ಮೇಲಿಂದ ಹಾಕಿತು. ಅವರಿಗೆ ಆಶ್ಚರ್ಯ ಆಯ್ತು ಏನು ಅಂತ ನೋಡ್ತಾ ಒಳ್ಳೆ ಸಾಲಿಗ್ರಾಮಗಳು. ಅವತ್ತು ರಾತ್ರಿ ಸ್ವಪ್ನ ಆಯ್ತಂತೆ, ಯೋಚನೆ ಮಾಡಬೇಡಿ, ನಾಳೆ ಒಂದು ಪೂಜೆ ನೀವೇ ಸಂಸ್ಥಾನದಲ್ಲಿ ಇಟ್ಕೊಂಡ್ಬಿಡಿ, ನಿತ್ಯ ಪೂಜೆ ಮಾಡಿ ಅಂತ ಹೇಳಿ. ಇವತ್ತಿಗೂ ಇದೆ ಮಠದಲ್ಲಿ, ಅದು ಇವತ್ತಿಗೆ ಅಕ್ಷೋಭ ತೀರ್ಥ ಮಠದಲ್ಲಿ ಅದು ನೋಡ್ಬೋದು ಸಾಲಿಗ್ರಾಮನ ಜಂಬು ಹಣ್ಣಿನ ನೇರಳೆ ಹಣ್ಣಿದ್ದಾಗೆ. ಇನ್ನೊಂದನ್ನು ಒಬ್ಬ ರಾಜ ಬರ್ತಾನೆ ಮರು ದಿವಸ, ಆನೆಗೊಂದೆಯ ರಾಜ. ಅವನಿಗೆ ಸಂತತಿ ಇಲ್ಲ, ನಿಮ್ಮನ್ನು ಕೇಳ್ಕೊತಾನೆ, ಇನ್ನೊಂದು ಸಾಲಿಗ್ರಾಮ ಅವನಿಗೆ ಕೊಟ್ಟುಬಿಡಿ, ಒಂದು ವರ್ಷದಲ್ಲಿ ಅವನ ಸಂತತಿ ಆಗುತ್ತೆ, ಆಮೇಲೆ ನಿಮ್ಗೆ ಏನು ಬೇಕು ಅಂತ ಕೇಳುತ್ತಾನೆ, ಮುಂದಿನ ಕೆಲಸ ಮಾಡಿಸ್ಕೊಡಿ ಅಂತ ಹೇಳ್ಬಿಟ್ರು. ಅದೇ ರೀತಿ ಆಯಿತು, ಸ್ವಪ್ನ ಸತ್ಯತ್ವಕ್ಕೆ ನಿದರ್ಶನ ಇದೆ. ಸ್ವಪ್ನ ಏನು ಕಂಡು ಮರುದಿವಸನೇ ನೆನೆ ನಡೀತಾ ಇದೆ. ಮರುದಿವಸ ಸಂಜೆ ಹೊತ್ತಿ ಸಂಚಾರ ಮಾಡ್ತಾ ಮಾಡ್ತಾ ದೊಡ್ಡ ಕ್ಷೇತ್ರ ಅಂತ ಅಲ್ಲಿಗೆ ರಾಜ ಬಂದ, ಆನೆಗೊಂದೇ ರಾಜ ಬಂದ. ಅತಿಥಿಗಳನ್ನು ಎಲ್ಲರೂ ಗೌರವಿಸ್ತಾರೆ. ಇವ್ರು ನೋಡಿದ ವರ್ಚಸ್ಸು ವಿಶೇಷವಾಗಿತ್ತು. ಅಕ್ಷೋಭ ತೀರ್ಥರಿಗೆ ವಿಶೇಷವಾಗಿ ಆರಾಧನೆ ಎಲ್ಲ ಮಾಡಿದ, ನಮಸ್ಕಾರ ಮಾಡಿದ. ಏನು ಅಂತ ಇವರು ಕೇಳಿದರು, ತನಗೆ ಸಂತತಿ ಇಲ್ಲ, ಅನುಗ್ರಹ ಮಾಡಿ ಅಂತ ಕೇಳಿದ. ತಕ್ಷಣ ಸ್ವಪ್ನದಲ್ಲಿ ಹಾಗಿತ್ತು ಅದೇ ರೀತಿಯಲ್ಲಿ ಅವರಿಗೆ ಆ ಸಾಲಿಗ್ರಾಮ ಕೊಟ್ಟು ಆರಾಧನೆ ಮಾಡು ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ರು. ಅಷ್ಟೇ ಇನ್ನೇನಿಲ್ಲ, ಒಂದು ವರ್ಷದಲ್ಲಿ ಅವರು ಸಂತತಿ ಆಯಿತು. ಭಾರಿ ಖುಷಿಯಾಯಿತು. ಬೇಕಾದ ಸಂಪತ್ತನ್ನು ಹೊರಿಸಿಕೊಂಡು ಬಂದನಂತ ಅವರ ಹತ್ರ ಸಂಪತ್ತನ್ನು ಹೊರಿಸಿಕೊಂಡು ಆನೆ ಕುದುರೆಗಳ ಮೇಲೆ ಹೊರಿಸಿಕೊಂಡು. ಆಗಿನ ಕಾಲ ಸಂಪತ್ತು ಕೊಡೋದಂದ್ರೆ ಸಾಮಾನ್ಯ ಕೊಡೋದಲ್ಲ, ಅಗಾಧವಾದ ಸಂಪದ್ಭರಿತವಾದ ದೇಶ ನಮ್ಮದು. ಎಲ್ಲ ಕೊಳ್ಳೆ ಹೊಡೆದು 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 ಕಡಿಮೆ ಆಗಬೇಕು ಅಷ್ಟೇ. ಅದಕ್ಕೇನೆ ಇಂಡಿಯಾದ ಮೇಲೆ ಕೊಳ್ಳೆ ಹೊಡೆದಷ್ಟು ಬಹುಶಃ ಯಾವ ದೇಶ ಮೇಲೂ ಕೊಳ್ಳೆ ಹೊಡೆದಿಲ್ಲ. ಅಂಥ ಸಂಪತ್ತಿನ ರಾಶಿ ಬೇಕಾಷ್ಟು ತಂದು ಕೊಡಲಿಕ್ಕೆ ಅಂತ ಒಂದು ಅವ್ರು ಹೇಳ್ತಾರೆ. ಇದೆಲ್ಲ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ, ಇದೆಲ್ಲ ನಮಗೆ ಬೇಕಿಲ್ಲ, ಇಲ್ಲ ಏನಾದರೂ ತಗೊಳ್ಳೇಬೇಕು ಅಂತ ಕೇಳಿದರೆ ಆಗ ಒಂದು ಕೆಲಸ ಮಾಡು, ನಮಗೆ ಒಂದು ಕೆಲ ದಿವಸದ ಬಟ್ಟಿಗೆ ರಾಜವೈಭವ ಬೇಕು, ವಾದಕ್ಕೆ ಹೋಗಬೇಕು ನಾವು. ಆದ್ದರಿಂದ ರಾಜವೈಭವ ಕೊಟ್ಟು ನಮ್ಮನ್ನು ವಾದಕ್ಕೆ ಏರ್ಪಾಟ್ ಮಾಡು ಅಂತ ಹೇಳಿ, ನಿಂದೇ ಕೆಲಸ ಏರ್ಪಾಟ್ ಮಾಡು ಅಂತ ಹೇಳಿಬಿಟ್ರೆ ಒಪ್ಕೊಂಡ್ಬಿಡ್ತಾನೆ. ಆನೆ ಒಂದು ವಿದ್ಯಾರಣ್ಯ ತುಂಬ ಕನೆಕ್ಷನ್ ಇತ್ತು, ಆದ್ದರಿಂದ ಒಪ್ಪಿಸ್ತೇನೆ ಅಂತ ಹೇಳಿ ಒಪ್ಕೊಂಡ್ಬಿಡ್ತಾನೆ. ಇದನ್ನು ತಗೊಳ್ಳಿ, ನಾನು ನಿಮ್ಮ ಸಂಕಲ್ಪ ಮಾಡಿದ್ದೇನೆ ತಗೊಳ್ಳೇಬೇಕು ಅಂತ ಹೇಳಿದ್ರೆ, ಸಂಕಲ್ಪ ಮಾಡಿದ್ದೇನೆ ತಗೊಳ್ಳೇಬೇಕು. ಹೇಗೋ ಅದು ಅದು ಸಬ್ಸ್ಟಿಟ್ಯೂಟ್ ಮಾಡಲಿಲ್ಲ, ಅದ್ರ ಪಾಡಿಗಾದ್ರೂ ಇದ್ರ ಪಾಡಿಗಿದು. ಆಗ ಅವ್ರು ಹೇಳಿದ್ರಂತೆ, ನನಗೆ ಬೇಕಾಗಿಲ್ಲ, ಆ ತುಂಗಭದ್ರಾ ನದಿ ಇದೆಯಲ್ಲ ಅಲ್ಲೇ ಹಾಕಿಬಿಡು ಹೋಗುವಂದ್ರಂತೆ. ರಾಜ ಎಷ್ಟೊತ್ತು ಕೇಳಿದ್ರು ಹಾಕ್ಲಿಕ್ಕೆ ಹೋಗೇಬಿಟ್ಟಂತ ಸೀದ ಅಲ್ಲಿಗೆ ಹಾಕ್ಲಿಕ್ಕೆ ಹೋದ್ರಂತೆ. ಯಾರೋ ಒಬ್ಬ ಒಂದು ಪಂಡಿತರು ಹೇಳ್ತಾರೆ, ದಡ್ಡ ಇಂತ ಸಂಪತ್ತನ್ನು ಹಾಕಿದರೆ ವಂಶ ಪಾರಂಪರೆ ಸಾವಿರಾರು ಬದುಕಷ್ಟು ಸಂಪತ್ತಿದೆ ಅದರೊಳಗೆ, ಬಿಡಬೇಡ ನೀವು, ಅವ್ರ ಮಾತಿನಿಗೆ ಅರ್ಥ ಆಗಿಲ್ಲ, ಇನ್ನೊಮ್ಮೆ ಸರಿಯಾಗಿ ಕೇಳು ಏನು ಹೇಳ್ತಾರೆ ಹೇಳು ಅಂದ್ರಂತೆ. ಮತ್ತೆ ಬಂದಂತೆ, ಸ್ವಾಮಿ ಹೇಳಕ್ಕೆ ಹೋದ್ರೆ ಯಾರೋ ಈಗ ಅಂತಾರೆ ನದಿಗೆ ಹಾಕ್ಲಿಕ್ಕೆ ಹೋಗಿದ್ದೆ ಅಂದರೆ ಅವ್ರು ನಕ್ರಂತ. ಹೌದು ನಾನು ಹೇಳಿದ್ದು ಸರಿಯಾಗಿದೆ, ಅವ್ರು ಹೇಳಿದ ಅವ್ರ ಮಾತಿನಿಗೆ ಅರ್ಥ ಆಗಿಲ್ಲ, ನನ್ನ ಮಾತು ನಿನಗೆ ಅರ್ಥ ಆಗಿಲ್ಲ, ನೀನು ದಾರಿಯಲ್ಲಿ ಹೋಗು ನಿನಗೆ ಉತ್ತರ ಸಿಗುತ್ತೆ ಅಂತ ಹೇಳಿಬಿಟ್ರು. ತಕ್ಷಣ ಹೊರಟ. ಆ ಇಬ್ಬರು ಸುವಾಸಿನಿಯರು ಬಂದು ಮುತ್ತೈದೆಯರು ಇಬ್ಬರು ಬರ್ತಾರೆ, ವಿಶೇಷವಾದಂತಹ ಲಕ್ಷಣ ಭರಿತ ಸ್ತ್ರೀಯರು. ಬಂದ ತಕ್ಷಣ ಅವರನ್ನು ಕೇಳ್ತಾನೆ, ಬಾ ವರ್ಚಸ್ಸರೊಡನೆ ದೇವತಾ ಸ್ತ್ರೀಯರು ಅಂತ ಗೊತ್ತಾಗುತ್ತೆ. ಅಮ್ಮ ಹೇಳಿದ್ದಾರೆ ಏನು ಮಾಡಲಿ ಅಂತ ಕೇಳಿದ ತಕ್ಷಣ, ಏನು ಮಾಡಬೇಡ, ಈ ತುಂಗಭದ್ರಾ ಅದೇನು ಕೂಡಲಿ ಸಂಗಮ ಇದೆಯಲ್ಲ, ಅಲ್ಲಿ ಸ್ನಾನಕ್ಕೆ ಘಟ್ಟ ಇಲ್ಲೇ ಇಲ್ಲ, ಸ್ನಾನಘಟ್ಟನೇ ಇಲ್ಲ, ಅದನ್ನು ಕಟ್ಸು ಅಂತೇಳಿ ಮಾಯಾಗಿಬಿಟ್ಟಿರುತ್ತೆ. ಅದೇ ತುಂಗಾಭದ್ರ ಇಬ್ಬರು ದೇವತೆಗಳು ಬಂದಿದ್ರು ಅಂತ ಹೇಳ್ತಾರೆ, ಇಬ್ಬರು ನದಿ ಅಭಿಮಾನಿ ದೇವತೆಗಳು ಬಂದು ಹೇಳಿದ್ರಂತೆ. ಆಮೇಲೆ ಅರ್ಥ ಆಗಿ ಅದಿಷ್ಟರಿಂದ ಕಟ್ಟಿಸ್ತಾನೆ. ಇವತ್ತಿಗೂ ನೋಡ್ತೀವಿ ದೊಡ್ಡ ಇದೆ ಸ್ನಾನಘಟ್ಟ, ಭಾಳ ಚೆನ್ನಾಗಿದೆ ರಾಜ ಕಟ್ಟಿಸಿದ ಸ್ನಾನಘಟ್ಟ. ಅದು ಗಮನಿಸಬೇಕು, ಎಷ್ಟು ವರ್ಷ ಆದರೂ ಹಾಳಾಗಿಲ್ಲ. ನಮ್ಮ ಡ್ಯಾಮುಗಳು ಇದರಲ್ಲಿರುತ್ತೆ, ಹೊರ ಪೇಪರಲ್ಲಿ ಇರುತ್ತೆ, ಕಟ್ಸೇ ಇರಲಿಲ್ಲ ಕೆಲವು ಸಲ. ಇವತ್ತಿನವರೆಗೂ ಉಳ್ಕೊಂಡ್ಬಂದಿದೆ ಅಂತ ಕೇಳಿದರೆ ಒಳ್ಳೆ ವಿಶಾಲವಾದ ಮೆಟ್ಟಲುಗಳು, ಅದು ಸುಲಭ ಸಾಧ್ಯವಾದ ಕೆಲಸ ಅಲ್ಲ. ಅದಿಷ್ಟನ್ನು ಮಾಡಿಸಿ ದೊಡ್ಡ ಮಠ ಕಟ್ಸಿಕೊಡ್ತಾನೆ ಅವರಿಗೆ. ಇವತ್ತಿಗೂ ಮಠ ಇದೆ ಅಲ್ಲಿ, ಅವತ್ತಿನ ಕಾಲದಿಂದ ಮಠ ಹಾಗೆ ಬಂತು. ಅದು ಹೆಡ್ ಕ್ವಾರ್ಟರ್ಸ್ ಅದು ಅಷ್ಟೋಪತೀರ್ಥ ಮಠಕ್ಕೆ, ಅದೇ ಪ್ರಧಾನ ಕೇಂದ್ರ ಕೂಡ್ಲಿ ಮಠ ಅಂತಲೇ ಹೆಸರಾಗಿರುತ್ತೆ. ವಿಶಾಲವಾದ ಮಠ, ಹೆಚ್ಚಿನ ಮೂಲ ವೃಂದಾವನ ಅಷ್ಟೋಪತೀರ್ಥ ಮಠದ್ದೆಲ್ಲ ಅಲ್ಲೇ ಇವೆ, ಆಲ್ಮೋಸ್ಟ್ ಮೋರ್ ದೆನ್ 70% ಅಲ್ಲೇ ಇವೆ. ಅಷ್ಟರ ಮಟ್ಟಿಗೆ ವ್ಯವಸ್ಥೆ ಮಾಡಿಕೊಡ್ತಾನೆ. ದೊಡ್ಡ ಜಾಗ ಅದು, ಅಲ್ಲಿ ಮೊದಲೆಲ್ಲ ಇದಿರಲಿಲ್ಲ, ಅಂದರೆ ಕಟ್ಟಡ ಇತ್ತ ಹೊರತು ವೃಂದಾವನಗಳಿತ್ತು. ಇತ್ತೀಚೆಗೆ ಈಗಿನ ರಘುಪ್ರಿಯ ಸ್ವಾಮಿಗಳ ಕಾಲಕ್ಕೆ ಅಕ್ಷೋಪತೀರ್ಥ ಮೃತ್ತಿಕಾ ವೃಂದಾವನ, ಈ ತೀರ್ಥ ವೃಂದಾವನ ಮೃತ್ತಿಕಾ ವೃಂದಾವನ ಎಲ್ಲ ಪ್ರತಿಷ್ಠಾಪಿತವಾಗಿಬಿಟ್ಟು ಬಹಳಷ್ಟು ಇದಾಗಿದೆ. ಅಲ್ಲಿ ಚಿಂತಾಮಣಿ ನರಸಿಂಹದೇವರು ಅಂತೂ ಬೇರೆ ಇದ್ದಾರೆ. ಪ್ರಹ್ಲಾದನಿಗೆ ನರಸಿಂಹದೇವರು ಕಂಡ ಜಾಗ ಅಂತ ಬರ್ತದೆ, ಅದು ಸತ್ಯ ಇರಲೇಬೇಕು. ಯಾಕಂದರೆ ಭಾಗವತ ಪುರಾಣದಲ್ಲಿ ಬರ್ತದೆ, ಪ್ರಹ್ಲಾದ ಸಹ್ಯ ಪರ್ವತದಲ್ಲಿ ವಾಸ ಮಾಡ್ತಿದ್ದಾಗ ಒಬ್ಬ ಅಜಗರನನ್ನ ಕಡೆ ಸಂವಾದ ನಡೀತದೆ, ಸಪ್ತಮ ಸ್ಕಂದದಲ್ಲಿ ಹೇಳ್ತಾರೆ. ಸಹ್ಯಾದ್ರಿದೆ ಶಿವಮೊಗ್ಗನೇ, ಶಿವಮೊಗ್ಗ ಕೂಡ್ಲಿ, ಅಲ್ಲೇ ಶಿವಮೊಗ್ಗ 14 ಕಿಲೋಮೀಟರ್ ಅಷ್ಟೇ ಇರೋದು. ಆದ್ದರಿಂದ ಪ್ರಹ್ಲಾದನ ಸ್ಥಳ ಅಂತ ಭಾಗವತ ಪುರಾಣದಲ್ಲಿ ಬಂದಿರೋದ್ರಿಂದ ಅಲ್ಲಿ ನರಸಿಂಹದೇವರು ಪ್ರಹ್ಲಾದಗಳ ನರಸಿಂಹದೇವರು ಎಂಬುದು ಅರ್ಥ ಆಗುತ್ತಾರೆ. ನಿತ್ಯ ಪೂಜೆಗೂ ಇವರಿಗೆ ಅವಕಾಶ ಉಂಟು. ಚಿಂತಾಮಣಿ ನರಸಿಂಹ ಅಂತ ಕರೀತಾರೆ ಅದನ್ನು ಕೂಡ. ಅಲ್ಲಿಗೆ ಹೋಗಿ ನಿತ್ಯ ಪೂಜೆ ಇತ್ಯಾದಿ ವ್ಯವಸ್ಥೆ ನಡೆದುಬಿಡ್ತು. ಈಗ ಅದು ವೈಷ್ಣವ ಕ್ಷೇತ್ರವಾಗಿದ್ದು ಇವರ ಕಾಲಕ್ಕೆ ವಿಶೇಷವಾದಂಥ ಕ್ಷೇತ್ರವಾಗಿ ಡೆವಲಪ್ ಆಯಿತು. ಮುಂದೆ ರಾಜ ಎಲ್ಲ ವ್ಯವಸ್ಥೆ ಮಾಡಿದ, ವಿದ್ಯಾರಣ್ಯರ ವಾದಕ್ಕೆ ಒಪ್ಪಿದರು, ಅದರಂತೆ ವಾದ ನಡೀತಂತೆ. ಮುಡುಬಾಗಲು ಪ್ರಾಂತ ಆಗಿನ ಕಾಲ ವಿದ್ಯಾ ಕೇಂದ್ರವಾಗಿತ್ತು. ಆ ಹಿನ್ನೆಲೆಯಲ್ಲಿ ಒಬ್ಬ ವಿಜಯನಗರದ ಮಾಂಡಲಿಕ ಅಲ್ಲಿದ್ದರಂತೆ, ವಾಸ ಮಾಡಿಕೊಂಡಿದ್ದ, ಇಲ್ಲಿ ವ್ಯವಸ್ಥೆ ಮಾಡೋಣ ಅಂತ ಮಾಡಿದ್ರಂತೆ. ಅಲ್ಲಿ ವಾದ ನಡೀತು, ಆ ವಾದ ನಡೆದು ಅನೇಕ ದಿವಸ ವಾದ ನಡೀತಂತೆ. ಆ ಇಬ್ಬರು ದೊಡ್ಡ ವಿದ್ವಾಂಸರು, ಆಚಾರ್ಯ ಶಿಷ್ಯರಾಗಿ ಅನುಗ್ರಹ ಸಂಪನ್ನರಾಗಿ ದೊಡ್ಡ ವಿದ್ವಾಂಸರಾದರೆ ಅವರು ಅನೇಕ ರೀತಿಯಲ್ಲಿ ಓದಿ ವಿದ್ವಾಂಸರಾಗಿತ್ತು. ಇಬ್ಬರಿಗೂ ವಾದ ನಡೆದು ಕೊನೆಗೆ ಅಕ್ಷೋಪತೀರ್ಥರು ಗೆದ್ದರು ಅಂತ ಸ್ಪಷ್ಟವಾದರೂ ಕೂಡ ಅದು ಜನಕ್ಕೆಲ್ಲ ಗೊತ್ತಾಗಬೇಕು ಅಂತ ಹೇಳಿ ನಿರ್ಣಯಕ್ಕೋಸ್ಕರ ವೇದಾಂತ ದೇಶಿಕಾಚಾರ್ಯರು, ರಾಮಾನುಜ ಮತದಲ್ಲಿ ಬಹಳ ಪ್ರತಿಷ್ಠಿತ ವಿದ್ವಾಂಸರು, ರಾಮಾನುಜಾಚಾರ್ಯರಾದ ಮೇಲೆ ಆ ಪರಂಪರೆಯಲ್ಲಿ ಅವರ ಸ್ಥಾನ ಭಾರಿ ದೊಡ್ಡದು. ಅವರು ಕೇಳಿಸಿದಾಗ ಅವರು ಬರ್ಕೊಟ್ಟರು, ದಶಿನಾ ತತ್ವಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭ್ಯ ಮುನಿರ ಚಿನತ್ ಅಂತೇಳಿ ಶ್ಲೋಕ ಬರಕಳಿಸಿದ್ರಂತೆ. ಅವಾಗ ಅಕ್ಷೋಭತೀರ್ಥರ ಜಯ ಸಿದ್ಧವಾಯಿತು. ಅಕ್ಷೋಭ್ಯರು, ಕ್ಷೋಭೆ ಒಳಗಾಗದವರು ಅಂತ ಅರ್ಥ. ಅಕ್ಷೋಭ್ಯ ಸರ್ವಪ್ರಹರಣಾಯುಧ ವಿಷ್ಣು ಸಹಸ್ರನಾಮದಲ್ಲಿ 999 ಹೆಸರು, ಸಾವಿರ ನಾಮಗಳಲ್ಲಿ 999 ಅಕ್ಷೋಭ್ಯ ಅಂತ ಹೆಸರು. ಆ ಹೆಸರನ್ನೇ ಆಚಾರ್ಯ ಇಟ್ಟಿದ್ದಾರೆ. ಕ್ಷೋಭೆ ಒಳಗಾಗದವನು ಅಂತ ಅರ್ಥ. ಯಾವ ಕಾಲಕ್ಕೂ ಅವರಿಗೆ ಕ್ಷೋಭೆ ಇಲ್ಲ, ಟೆನ್ಷನ್ ಇಲ್ಲ, ಮಾನಸಿಕವಾದ ವ್ಯಥೆ ಇಲ್ಲ ಅಂತ ಸಿದ್ಧಿಯನ್ನು ಪಡೆದಂಥವರು ಅಕ್ಷೋಭ್ಯ ತೀರ್ಥರು. ಈ ವಾದ ವಿವಾದದ ಬಗ್ಗೆ ಇತ್ತೀಚೆಗೆ ಸ್ವಲ್ಪ ಗಲಾಟೆಗಳು ಶುರುವಾಯಿತು. ವಾದನೇ ನಡೆದಿರಲಿಲ್ಲ ಅನ್ನೋ ಒಂದು ಪುಸ್ತಕ ಬಂತು ಕೆಲವು ವರ್ಷಗಳ ಹಿಂದೆ, ಅಕ್ಷೋಭ್ಯ ವಿಜಯ ವಿಭ್ರಮ ಅಂತ ಪುಸ್ತಕದೊಳಗೆ. ವಾದ ನಡೆದೇ ಇಲ್ಲ, ಎಲ್ಲ ಸುಳ್ಳು ಕಥೆಗಳು ಅಂತ ಹೇಳಿ ಒಂದು ವಾದ ಬಂತು. ಅದಕ್ಕೆ ಅವ್ರ ಕಾರಣ ಏನು ಕೊಟ್ಟರು ಅಂದರೆ, ಈ ಶ್ಲೋಕ ಮೊದಲಿಗೆ ಉಲ್ಲೇಖವಾಗಿರೋದು ಚಲಾರಿ ಆಚಾರ್ಯರು ರಾಘವೇಂದ್ರ ವಿಜಯದ ಕಾಲಕ್ಕೆ. ಅವರ ಕಾಲಕಾಲ ಎಷ್ಟೋ ವರ್ಷ ಆಗೋಗ್ಬಿಟ್ಟಿತ್ತು, ಸುಮಾರು 1670 ಆದಮೇಲೆ ಬಂದ ಶ್ಲೋಕ ಇದು, ಯಾರ ಕಲ್ಪನೆ ಮಾಡಿದ್ದು ಅಂತ ಎಷ್ಟೆಲ್ಲ ಗಲಾಟೆ ಎಬ್ಬಿಸಿದ್ರು. ಇನ್ನೊಂದು ಕಾರಣ ಏನು ಕೊಟ್ಟರು ಅಂತ ಕೇಳಿದರೆ, ಅಕ್ಷೋಭ್ಯ ತೀರ್ಥರು ವಿದ್ಯಾರಣ್ಯರಿಗೆ ವಾದ ನಡೆಯೋದಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕೆಂದರೆ ವಿದ್ಯಾರಣ್ಯರು ಅಂತ ಅವ್ರ ಹೆಸರು ಬಂದಿದ್ದೇ 1378 ನೆನಪಿರಬೇಕು. ಅಕ್ಷೋಭ್ಯ ವೃಂದಾವನ ಸ್ಥಾಯಿ 1365 ವಿದ್ಯಾರಣ್ಯದ ಹೆಸರೇ ಅವರಿಗಿರಲಿಲ್ಲ. ವಿದ್ಯಾರಣ್ಯ ಚಿನ್ನತ್ ಅಂತ ಹೇಗೆ ಹೇಳ್ತಾರೆ, ಸಾಧ್ಯನೇ ಇಲ್ಲ ಅಂತ ಇನ್ನೊಂದು ವಾದ. ಎರಡು ಮೇನ್ ರೀಸನ್ಸ್ ಕೊಟ್ಟಿದ್ರು, ಎರಡಕ್ಕೂ ಉತ್ತರ ಸಿಕ್ಕಿದೆ. ಏನು ಉತ್ತರ ಅಂದರೆ, ಈ ಅಕ್ಷೋಭ್ಯ ತೀರ್ಥರ ಬಗ್ಗೆ ಇರೋ ಶ್ಲೋಕನ 1545 ವ್ಯಾಸರಾಯರ ಸಾಕ್ಷಾತ್ ಶಿಷ್ಯರು ನಾರಾಯಣ ತೀರ್ಥರು ಅಂತ ಹೆಸರು, ಕೂಡ್ಲಿ ಸ್ವಾಮಿಗಳೇ ಅವರು. ಅಕ್ಷೋಭ್ಯ ತೀರ್ಥರ ಹತ್ರ ತುಂಬ ವ್ಯಾಸರಾಯರ ಹತ್ರ ಬಹಳ ಕ್ಲೋಸ್ ಆಗಿದ್ದು, ಅವರ ಹತ್ರ ಶಿಷ್ಯರಾಗಿ ವಾಸ ಮಾಡಿದವರು. ಸೋಮನಾಥ ಕವಿ ವ್ಯಾಸಯೋಗಿ ಚರಿತ ಅಂತ ಬರೀತಾನೆ, ಅದರಲ್ಲಿ ನಾರಾಯಣ ತೀರ್ಥವಾಗಿ ತುಂಬ ವಿಷಯ ಬರೀತಾನೆ. ಅಂತ ಹೇಳ್ತಾ ನಾರಾಯಣ ತೀರ್ಥರೇ ನಾನು ವ್ಯಾಸರಾಯರು ಪರಿಚಯ ಮಾಡಿಕೊಟ್ಟಿದ್ದೆ ನನಗೆ, ಅವರಿಂದ ವ್ಯಾಸರಾಯರ ದರ್ಶನ ಆಯಿತು, ಮುಂದೆ ಅವರ ಅನುಗ್ರಹ ಸಂಪಾದನೆ ಮಾಡಿ ವ್ಯಾಸಯೋಗಿ ಚರಿತೆ ಬರದೆ ಅಂತ ಹೇಳ್ಕೊತಾನೆ. ಆ ನಾರಾಯಣ ತೀರ್ಥರು ಅಷ್ಟು ಹತ್ರ ಇತ್ತು ವ್ಯಾಸರಾಜರಿಗೆ, ಬಹಳ ಹತ್ರ ಇತ್ತು ಅವರು. ವ್ಯಾಸರಾಜ ವೃಂದಾವನಸ್ಥರಾದ ಮೇಲೆ ತಾವು ಒಂದು ಲೆಟರ್ ಬರೆದಿದೆ, ಒಂದು ಲೆಟರ್ ಬರ್ಕೊಂಡಿದ್ದಾರೆ. ಲೆಟರ್ ಬರೆದು ಅದರಲ್ಲಿ ತಮ್ಮ ಮಠದ ಸಂಪತ್ತೇನೇನು ಎಲ್ಲ ಬರ್ಕೊಂಡು ವಾದಿರಾದ್ರು ಬಂದ ವಿಚಾರ, ಅಲ್ಲಿದ್ದ ವಿಚಾರ ಬರೋದು, ತಿಕಾರಾಯರು ಮಡಿಕೇರಿ ವೃಂದಾವನಸ್ಥರಾದರು ಅಂತ ಬರೋದು, ಒಂದು ನೋಟು ಬರೀತಾರೆ. ಇನ್ನು ವ್ಯಾಸರಾದ್ರು ವೃಂದಾವನಸ್ಥರಾಗಿ ಬಿಟ್ಟರು. ಇಷ್ಟು ದಿವಸ ನಾನು ಇಲ್ಲೇ ಇದ್ದೆ, ಎಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡಿದೆ. ವಾದಿರಾಜ ಸ್ವಾಮಿಗಳನ್ನು ಆಹ್ವಾನ ಕಳಿಸಿದ್ದಾರೆ, ನಮ್ಮಲ್ಲಿ ಬಂದು ಇದ್ದುಬಿಡಿ ಉಡುಪಿಗೆ ಅಂತ ಕರೆದಿದ್ದಾರೆ. ಉಡುಪಿಗೆ ಹೋಗ್ತಾ ಇದ್ದೇನೆ ಅಂತ ಬರೆದಾರೆ, ಉಡುಪಿಗೆ ಹೋಗ್ತಾ ಇದ್ದೇನೆ. ಅದು ಬರೆದಿದ್ದೆಲ್ಲ ಎಲ್ಲಿ ಅಂದರೆ ಮಡುಬಾಗಲಲ್ಲೇನೆ ಬರ್ಕೊಂಡು ಅದಿಷ್ಟು ಇತಿಹಾಸ ಬರೆದು ಆ ಮಠದಲ್ಲಿ ಏನೇನಿತ್ತು, ಎಷ್ಟು ಆನೆ ಇದ್ದು, ಎಷ್ಟು ಕುದುರೆ ಇದ್ದವು, ಅದೆಲ್ಲ ಉಲ್ಲೇಖ ಮಾಡ್ತಾರೆ. ಏನೇನು ಬಿರುದುಗಳಿತ್ತು ಎಲ್ಲ ಉಲ್ಲೇಖ ಮಾಡಿ ಅಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂತ ಬರೆದು ಇಲ್ಲಿ ಬರೆದಿದ್ದ ಶೋಕ ಬರೀತಾರೆ. ಈ ಶೋಕ ಬರೆದ್ಬಿಟ್ಟು ಅಸಿನಾ ತತ್ವಮಸಿನಾ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭೆ ಮುನಿರಚ್ಚಿನ ಶೋಕ ಬರೆದು ಇದು ಮುಳುಬಾಗಲು ಕ್ಷೇತ್ರ ಜಯಸ್ತಂಭ ಸಮೀಪೆ ಲಿಖಿತಂ ಅಂತ ಅಲ್ಲಿ ಸ್ಪೇಸ್ ಬರೀತಾರೆ, ಬರೆದು ಡೇಟ್ ಹಾಕಿದ್ದಾರೆ. ಅಂದಮೇಲೆ ಇದೆಲ್ಲ ಊಹಾಪುಗಳು ಹೊರಟೋಯ್ತು. ಅಂದರೆ ನಾರಾಯಣ ತೀರ್ಥರೆ 150 ವರ್ಷ ಅವರಿಂದ ಆ ಮುಂಚೆ ಅಷ್ಟು ಹಿಂದಿದ್ದವರು, ಅವ್ರ ಕಾಲಕ್ಕೆ ಬಂತು ಅಂದಮೇಲೆ ಇದು ಕಟ್ಟುಕತೆ ಎಲ್ಲ ಅಂಬೋದು ಸ್ಪಷ್ಟವಾಗಿ ಪ್ರೂವ್ ಆಗ್ತದೆ. ಅದನ್ನ ಹತ್ರ ಹಸ್ತಪ್ರತಿ ಹಾಗೇ ಇದೆ, ಆ ಪೇ ಒರಿಜಿನಲ್ ಪೇಪರ್ ನನ್ನ ಹತ್ರ ಇದೆ. ಆದ್ದರಿಂದ ಈ ಸರ್ತಿದಲ್ಲಿ ಕೊಟ್ಟಿದೆ, ಅದು ವ್ಯಾಸಮಧ್ವದಲ್ಲಿ ಉಲ್ಲೇಖ ಮಾಡಿದೆ, ಅದನ್ನು ತೆಗೆಸಿದೆ. ಮುಂದಿನ ತಿಂಗಳು ಆ ತಿಂಗಳಲ್ಲಿ ಅದನ್ನು ಹಾಗೆ ಫುಲ್ ಫೋಟೋಸ್ಟಾಟ್ ಹಾಗೆ ಹಾಕ್ತೇನೆ. ಅಕ್ಷರ ಅದೇ ಎಲ್ಲ ತೂತು ಬಿದ್ದಿದ್ದಾಗಿದೆ, ಆದರೆ ಅದೆಲ್ಲ ಓದಕ್ಕೆ ಬರುತ್ತೆ, ಏನೂ ಸಮಸ್ಯೆ ಇಲ್ಲ. ಈ ನೆನಪಾಗಿ ಇಲ್ಲೇ ತರಬಹುದಾಗಿತ್ತು, ಇಲ್ಲಿ ನನ್ನ ಹತ್ರ ಇದೆ ಅದು. ಅದು ಒಂದಾಯಿತು. ಆಮೇಲೆ ಎಲ್ಲನೇ ಪ್ರಶ್ನೆ ಉಳ್ಕೊಂಡಿತ್ತು, ವಿದ್ಯಾರಣ್ಯರು ಇನ್ನೂ ಹಾಗೇ ಇರಲಿಲ್ಲ. 1378 78 80 ಹೋಗೇ ಬಿಟ್ಟರು ಅವರು. 2 ವರ್ಷ ವಿದ್ಯಾರಣ್ಯ ಅಂತ ಹೆಸರಿದ್ದವರಿಗೆ ಹೇಗೆ ಸಾಧ್ಯ ಅಂತೆ. ಅದಕ್ಕೆ ಉತ್ತರ ಇಷ್ಟು ದಿವಸ ಸಿಕ್ಕಿರಲಿಲ್ಲ, ಈ ಮೊನ್ನೆ ಉತ್ತರ ಸಿಕ್ಕಿದೆ. ಈ November 17 ವಿಜಯ ಕರ್ನಾಟಕದಲ್ಲಿ ಒಂದು ಶಾಸನ ಪಬ್ಲಿಷ್ ಮಾಡಿದ್ದಾರೆ, ವಿಜಯನಗರ ಕಾಲದ ಮೊದಲ ಶಾಸನ ಅಂತ ಪಬ್ಲಿಷ್ ಆಗಿದ್ದಾರೆ. ತೆಗೆದು ನೋಡಿ, ಎಲ್ಲರೂ ಪೇಪರ್ ನಿಮ್ಮತ್ತಿರುತ್ತೆ, ಪಬ್ಲಿಷ್ ಮಾಡಿದ್ದಾರೆ. ಪ್ಲೇಟ್ಸ್ ಹಾಗೆ ಫುಲ್ ಚಿತ್ರ ಕೊಟ್ಟಿದ್ದಾರೆ. 1336 ವಿದ್ಯಾರಣ್ಯರು ರಾಜ್ಯಸ್ಥಾಪನೆ ಮಾಡಿದರು ಅಂತೆ. ಅವರ ಹೆಸರು 1336 ಇತ್ತು ಅನ್ನೋದಕ್ಕೆ ದಾಖಲೆ ಆಯಿತು. 1336 ಅದನ್ನು ಮೆನ್ಷನ್ ಮಾಡಿದ್ದೇನೆ ಇದರೊಳಗೆ, ಆ ಪೇಪರ್ ಹೆಸರೆಲ್ಲ ಹಾಕಿದೆ. 1336 ವಿದ್ಯಾರಣ್ಯರಿಂದ ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ಥಾಪನೆ ಆಯಿತು ಅಂದರೆ ವಿದ್ಯಾರಣ್ಯ ಹೆಸರು ಬಂದಿತ್ತು ಅಷ್ಟೇ. 1336 ಬಂದೋಗಿ ಇವರು ತಪ್ಪು ತಿಳ್ಕೊಂಡಿದ್ದಾರೆ, ಇವರ ಇತಿಹಾಸ ಸರಿ ಇಲ್ಲ ಅಂತ ಗೊತ್ತಾಗೋದ್ರಿಂದ ಕಾಲಮಾನ ಸಮಸ್ಯೆನೂ ಪರಿಹಾರ ಆಯಿತು, ಈ ಶ್ಲೋಕದ ಪ್ರಾಚೀನತೆಯೂ ಸಿದ್ಧವಾಯಿತು. ಆದ್ದರಿಂದ ಅಕ್ಷೋಭ ತೀರ್ಥರು ವಿದ್ಯಾರಣ್ಯರ ಜೊತೆ ವಾದ ಮಾಡಿದ್ದು, ಅವರನ್ನು ಸೋಲಿಸಿದ್ದು, ಈ ಶ್ಲೋಕವನ್ನು ಬರೆದಿದ್ದು, ಜಯಸ್ತಂಭ ಸ್ಥಾಪಿತವಾಗಿದ್ದು ಎಲ್ಲ ಸಿದ್ಧಾಂತವಾಗುತ್ತೆ. ಅದು ಅಲ್ಲಿ ಇತ್ತು ಜಯಸ್ತಂಭ, ಸುಮಾರು ಕೆಲವು ವರ್ಷದಿಂದ ಬಿದ್ದೋಗಿದ್ದನ್ನ ಸುಮಾರು 1956 ಹಿಂದೆ ಸತ್ಯನಿಧಿ ಸ್ವಾಮಿಗಳು ಅಂತ ಮುಳುಬಾಗಲು ಸ್ವಾಮಿಗಳು, ರಘು ವೀರತೀರ್ಥರು ಅಂತ ಇಲ್ಲಿಯ ಸ್ವಾಮಿಗಳು ಇಬ್ಬರು ಸೇರಿ ಅದರ ವೃಂದಾವನ ಪುನಃ ಅದನ್ನು ಜೀರ್ಣೋದ್ಧಾರ ಮಾಡಿಸಿ ಇವತ್ತು ನಿಲ್ಲಿಸಿದ್ದಾರೆ. ಮತ್ತೆ ನೋಡಿದ್ರೆ ಗೊತ್ತಾಗುತ್ತೆ, ಪುನಃ ಜಯಸ್ತಂಭ ಸ್ಥಾಪನೆ ಮಾಡಿದ್ದಾರೆ. ಅದೆಲ್ಲ ನಮಗೆ ರುಜುವಾತಾಗೋದ್ರಿಂದ ಇದು ಸತ್ಯವಾದ ಸಂಗತಿ. ಅಕ್ಷೋಭ ತೀರ್ಥರು ಮಹಾಮಹಾ ಪ್ರತಿಭಾವಂತರು, ಆಚಾರ್ಯ ಪೂರ್ಣಾನುಗ್ರಹಕ್ಕೆ ಪಾತ್ರರು. ಅವನ ವಿಷಯ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಇದು ಅಕ್ಷೋಭ ತೀರ್ಥರ ಜೀವನ ದೊಡ್ಡ ಘಟ್ಟ. ಇದು ಇಡೀ ನಮ್ಮ ದ್ವೈತ ವೇದಾಂತದ ವಾದವಿವಾದ ಪರಂಪರೆಯಲ್ಲಿ ಅತಿ ದೊಡ್ಡ ವಾದಿಗಳನ್ನು ಗೆದ್ದ ಹಿರಿಮೆ ಅಕ್ಷೋಭ ತೀರ್ಥರದಾಯಿತು. ಮುಂದೆ ಅಕ್ಷೋಭ ತೀರ್ಥರು ಸಂಚಾರ ಮಾಡ್ತಾ ಮಾಡ್ತಾ ಅನೇಕ ಸ್ಥಳಗಳಿಗೆ ಹೋಗ್ತಾರೆ. ಅದರಲ್ಲಿ ಕೂಡ್ಲಿ ಸುತ್ತಮುತ್ತ ಇದ್ದಾಗ ಹೊಳೆಹೊನ್ನೂರು ಈ ಕಡೆ ಹೋದರೆ ಅಲ್ಲಿ ಕೂಡ್ಲಿ ಸಂಗಮ, ಮಧ್ಯದಲ್ಲಿ ಪಿಳ್ಳಂಗೇರಿ ಅಂತ ಒಂದು, ಮೂರು ಕಡೆ ಶಿವಮೊಗ್ಗ, ಈ ಕಡೆಗೆ ಭದ್ರಾವತಿ ಮತ್ತು ಇದಕ್ಕೆ ಶಿವಮೊಗ್ಗ ಎರಡಕ್ಕೂ ಕೂಡ ಕೂಡ್ಲಿ ಸಂಗಮ ಏನಿದೆ ಕೂಡ್ಲಿ ಈಕ್ವಿಡಿಸ್ಟೆಂಟ್ ಹೆಚ್ಚಿಕೆ 14 ಕಿಲೋಮೀಟರ್ ದೂರದಲ್ಲಿದೆ. ಈ ನಾವು ಶಿವಮೊಗ್ಗದಿಂದ ಇದಕ್ಕೆ ಹೋಗಬೇಕಾದ್ರೆ ಕೂಡ್ಲಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಪಿಳ್ಳಂಗೇರಿ ಅಂತ ಒಂದು ಊರು ಬರುತ್ತೆ. ಇವತ್ತು ಆ ಊರಿದೆ, ಆ ಊರು ಹೊರಗಡೆಗೆ ಒಂದು ಚಿಕ್ಕ ಬೆಟ್ಟ ಇದೆ, ಬೆಟ್ಟದಲ್ಲಿ ರಂಗನಾಥ ದೇವರ ದೇವಸ್ಥಾನ ಇದೆ ಬೆಟ್ಟದಲ್ಲಿ. ಅಲ್ಲಿ ನದಿ ಹೇಗೆ ನಮಗೆ ಚಕ್ರತೀರ್ಥದಲ್ಲಿ ಪೂರ್ತಿ ಡೈರೆಕ್ಷನ್ ಚೇಂಜ್ ಮಾಡ್ತದಲ್ಲ ಹಂಪಿಯೊಳಗೆ, ಹಾಗೆ ಡೈರೆಕ್ಷನ್ ಚೇಂಜ್ ಮಾಡ್ತದೆ. ಮತ್ತೆ ಅದು ವಿಚಿತ್ರ ಸ್ಪಾಟ್, ಅದು ಎಂಟೈರ್ ಇದು ಪೂರ್ತಿ ನದಿ ಡೈವರ್ಟ್ ಆಗಿ ಮುಂದೆ ಆ ಕಡೆ ಹೋಗಿ ಭದ್ರ ಅಲ್ಲಿ ಸೇರುತ್ತೆ ಆ ಜಾಗದ. ಅಂತೂ ಒಳ್ಳೆ ನದಿಯಲ್ಲಿ ಪೂರ್ತಿ ತನ್ನ ಡೈರೆಕ್ಷನ್ ಚೇಂಜ್ ಮಾಡ್ತದೆ. ಅದು ಅಪೂರ್ವವಾದ ಪುಣ್ಯಕ್ಷೇತ್ರ ಅಂತ ಹೆಸರು, ಅದಕ್ಕೆ ಚಕ್ರತೀರ್ಥ ಅಷ್ಟು ಪುಣ್ಯಕ್ಷೇತ್ರ ಆಯಿತು. ರಾಮದೇವರು ವಾಸ ಮಾಡಿದ ಸ್ಥಳ, ಹನುಮಂತ ದೇವರಿದ್ದ ಸ್ಥಳ ಅದು ಚಕ್ರತೀರ್ಥ. ಇದು ಅಂಥದ್ದು ರಂಗನಾಥ ದೇವರು ಜನಮೇಜಯರಾದ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬೆಟ್ಟದ ಮೇಲೆ ಇದೆ, ದೊಡ್ಡ ಬೆಟ್ಟ ಅಲ್ಲ ಸಣ್ಣ ಬೆಟ್ಟ. ಅಲ್ಲಿಗೆ ಹೋದಾಗ ಇವರು ಅಲ್ಲಿ ಹೋಗಿದ್ರಂತೆ, ಅಲ್ಲಿ ಇಳ್ಕೊಂಡಿದ್ದಾರೆ. ಆ ಶಿಷ್ಯರು ಯಥಾ ಪ್ರಕಾರ ಮುಂದೆ ಹೋಗಬೇಕಾದ್ರೆ ದೇವರಪೇಟಿಗೆ ಅಲ್ಲೇ ಬಿಟ್ಟು ಹೋದ್ರಂತೆ, ಪ್ರಾಣದೇವರ ದೇವರಪೇಟಿಗೆನೆ. ಮಠದಲ್ಲಿ ಅಂತ ಅಧ್ವಾನಗಳು ನಡೀತಾನೆ ಇರ್ತದೆ ಬೇಕಾದಷ್ಟು. ಸರ್, ನಮ್ಮನೆ ಬಂದಲ್ಲೇ ದೇವರಪೇಟಿ ಬಿಟ್ಟು ಹೋಗ್ಬಿಟ್ಟಿದ್ರು ಸ್ವಾಮಿಗಳು ಬಂದಾಗ. ಆಗ ಅಷ್ಟು ದೂರ ಹೋಗೋದು, 50 ಕಿಲೋಮೀಟರ್ ಹೋಗಿ ವಾಪಸ್ ಬಂದರು. ಆಮೇಲೆ ನಮ್ಮ ದೇವರು 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 ಅಂತ ಆಗಿ ಬಂದರು ಪಾಪ. ಶಿಷ್ಯರಂತ ಅಧ್ವಾನ ಮಾಡಿರ್ತಾರೆ, ಬಿಟ್ಟು ಹೋಗಿದ್ದಾರೆ. ಮರದಿವಸ ಅಲ್ಲಿ ನೋಡ್ತಾರೆ, ಅಲ್ಲಿ ಹೋದ ತಕ್ಷಣ ಇಲ್ಲ, ತಕ್ಷಣ ವಾಪಸ್ ಬಂದು ನೋಡಿದರೆ ಆ ಬಂಡೆಯಲ್ಲಿ ಹಾಗೆ ಇತ್ತಂತೆ, ದೇವರಪೇಟೆಗೆ ಸಂಪೂರ್ಣ ಹಾಗೆ ಇತ್ತಂತೆ. ಆ ದೊಡ್ಡ ಬಂಡೆ ಅದು, ಅಶೋಕ್ ತೀರ್ಥರ ನೋಡಿ ಪ್ರಾಣದೇವರೇ ಕಾಪಾಡಿದ್ದಾರೆ ಅಂತೇಳಿ ಪ್ರಾಣದೇವರ ಚಿತ್ರ ಬರೆದಿದ್ದಾರೆ. ಅದನ್ನ ದೊಡ್ಡ ಪ್ರಾಣದೇವರ ಚಿತ್ರ ದೊಡ್ಡದು ಲೈಫ್, ಇದು ಲೈಫ್ ಸೈಜ್ ಮೇಮ್ ಇದೆ ಪೂರ್ತಿಯಾಗಿ, ಒಂದು 7-8 ಅಡಿ ಮೇಲೆ ಜಾಸ್ತಿ, 12 ಅಡಿ ಹತ್ರ ಇರ್ಬೋದು ಹೆಚ್ಚು ಕಡಿಮೆ. ಅದು ದೊಡ್ಡ ಪ್ರಾಣ, ದೊಡ್ಡ ಬಂಡೆ ಬಂಡೆ. ಅದು ನರಸಿ ಹೇಗಿದೆ ನಮ್ಮ ನರಸಿ ಇದೆಯಲ್ಲ ಉಡುಬಾಗಿಲಿನ ಬಂಡೆ, ಅದು ಹಾಗೆ ಇದೆ. ಅದು ಕೂಡ ವಕ್ರವಕ್ರವಾದ ಬಂಡೆ, ಅದರಲ್ಲಿ ಪ್ರಾಣದೇವರನ್ನು ಬರೆದಿದ್ದಾರೆ. ದೊಡ್ಡದು ಹಾಗೆ ಅಂಗಾರದಲ್ಲಿ ಬರೆದ್ರೆ ಹಾಗೆ ಮುಡಿತಂತೆ. ಮತ್ತೆ ಮರು ದಿವಸದ ಬೆಳಿಗ್ಗೆ ಫುಲ್ ಚಿತ್ರ ಹಾಗೆ. ಅಶೋಕ ತೀರ್ಥರು ಈ ರೀತಿ ಮೊದಲ ಬಾರಿಗೆ, ಬಹುಶಃ ಇನ್ನೂ ಹೇಳೋದಾದರೆ ಪ್ರಾಣದೇವರ ಪ್ರತಿಷ್ಠಾಪನೆ ಬಗ್ಗೆ ತುಂಬ ಪ್ರಾಚೀನ ದಾಖಲೆ ಅಶೋಕ ತೀರ್ಥರದ್ದು. ಮೊದಲನೇ ಪ್ರಾಣದೇವರು ಮಾಡಿದ ಕೀರ್ತಿ ಅವರದಾಗತ್ತೆ ಆ ಲೆಕ್ಕದೊಳಗೆ. ಅಷ್ಟು ದೊಡ್ಡ ಪ್ರಾಣದೇವರನ್ನು ಮೊದಲು ಮಾಡಿದ ಅಶೋಕ ತೀರ್ಥರೇ. ಮುಂದೆ ಎಷ್ಟೋ ಎಷ್ಟೋ ಪ್ರಾಣದೇವರು ಆಮೇಲೆ ಬಂದರು, ಅಶೋಕ ತೀರ್ಥರ ಹೆಸರಾಯಿತು. ಅಲ್ಲಿ ಅರ್ಚಕರವರೆಲ್ಲ ಭಾರಿ ಸಹ ಆಶ್ಚರ್ಯಪಟ್ಟು ಬಿಟ್ಟು, ಸ್ವಾಮಿ ನಿಮ್ಮ ಚಿತ್ರಣ ಒಂದು ಬೇಕು ನಮಗೆ ಅಂತ ಕೇಳಿದ್ರಂತೆ. ಆಗ ಪ್ರಾಣದೇವರ ಬಲಗಾಲ ಕೆಳಗಡೆಗೆ ತಮ್ಮ ಚಿತ್ರ ಬರೆದ್ರಂತೆ. ಇವತ್ತು ನೋಡ್ಬೋದು ಅಲ್ಲಿ ಹೋದರೆ, ಅವ್ರ ಚಿತ್ರನೂ ಇದೆ, ಯತಿಗಳ ಚಿತ್ರ ಹಾಗೆ ಇದೆ. ಅಲ್ಲಿ ಹೋದ ನೋಡ್ಬೋದು ಯಾರು ಬೇಕಾದರೂ ಕೂಡ. ಅರ್ಚಕರದನ್ನೆಲ್ಲ 50 ಅರ್ಚಕರು ಹೇಳ್ತಾರೆ ಈ ಕಥೆಗಳು ಪೂರ್ತಿಯಾಗಿ. ಅವತ್ತಿನ ಪುಸ್ತಕದಲ್ಲಿ ಬರೆದಿರೋದು ಅಷ್ಟೇ ಇಲ್ಲ, ಅಲ್ಲಿ ಅರ್ಚಕರು ಕೇಳಿದ್ರೆ ಅಶೋಕ ತೀರ್ಥರು ಹೇಗಾಯ್ತು ಹೇಗಿದೆ ಅಂತ ಹೇಳಿ ಸ್ಪಷ್ಟ ತಿಳಿಸಿ ಆ ಚಿತ್ರದ ಅಲ್ಲಿಗೂ ಮಂಗಳಾರತಿ ಮಾಡಿ ತೋರಿಸ್ತಾರೆ. ಇಷ್ಟರ ಮಟ್ಟಿಗೆ ಅಶೋಕ ತೀರ್ಥರಿಗೂ ಈ ಚಿತ್ರಲೇಖಕರಿಗೂ ಬಹಳ ಸಂಬಂಧ ಇದೆ. ಈ ರೀತಿ ಸಂಚಾರ ಮಾಡ್ತಾ ಮಾಡ್ತಾ ಮತ್ತೆ ಮುಳುಬಾಗಲಿ ಬಂದಾಗ ಅಲ್ಲಿ ಜನಗಳು ಕೇಳಿದರೆ ನಮಗೊಂದು ಊರಿಗೆ ಒಂದು ರಕ್ಷಣೆ ಕೊಡೋ ವ್ಯವಸ್ಥೆ ಮಾಡಿ ಅಂತ ಪ್ರಾರ್ಥನೆ ಮಾಡಿದರೆ, ಆಗ ಅವರು ನರಸಿಂಹ ತೀರ್ಥದ ಹತ್ರನೇ ಎರಡು ಬಂಡೆಗಳು, ಈ ಕಡೆ ಒಂದು ಬಂಡೆ ಆ ಕಡೆ ಒಂದು ಬಂಡೆ, ಮಧ್ಯ ದಾರಿ, ಎರಡು ಬಂಡೆಗಳು ಶಂಖಚಕ್ರಗಳನ್ನು ಬರೀತಾರೆ. ಒಂದು ಕಡೆ ಶಂಖ, ಒಂದು ಕಡೆ ಚಕ್ರ. ಇವತ್ತು ನೋಡ್ರಿ ಶಂಖಚಕ್ರ ಕಾಣಿಸುತ್ತೆ. ಮುಳುಬಾಗಲಿಗೆ ಹೋದವರು ನೋಡಿದರೆ ಒಳ್ಳೆ ಅಪೂರ್ವವಾದ ಶಂಖಚಕ್ರಗಳು ಶಾಸ್ತ್ರೋಕ್ತವಾಗಿ ಬರೆದಿತ್ತು. ಅಂಗಾರದಲ್ಲಿ ಬರೆದು ಮರುದಿವಸ ಬೆಳಿಗ್ಗೆ ಆ ಪ್ರಕಾರ ಫುಲ್ ಶಿಲೆಯೊಳಗೆ ಹಾಗೆ ಬಂದುಬಿಟ್ಟಿದೆ. ಇವತ್ತಿಗೂ ಅದನ್ನು ಸ್ಪಷ್ಟ ನೋಡ್ಬೋದು. ಅನೇಕರು ಅದರ ಆ ಕಡೆ ಗಮನಿಸೋದೇ ಇಲ್ಲ, ಹೋಗ್ತಾರೆ ಬಂದ್ಬಿಡು, ಬುಟ್ಟುತ್ತಿಗೆ ಹೋಗ್ತಾರೆ ಬಂದ್ಬಿಡ್ತಾರೆ. ಆದ್ದರಿಂದ ಹೆಚ್ಚು ಗೊತ್ತಾಗೋದಿಲ್ಲ. ಅಲ್ಲಿ ಸುತ್ತ ನೋಡಬೇಕು, ನೋಡಿದರೆ ಅನೇಕ ವಿಷಯಗಳನ್ನು ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ನರಸಿಂಹ ತೀರ್ಥ ಅಂತ ಭಾಳ ಅಪೂರ್ವ ತೀರ್ಥ. ಎಂಥ ಅಪೂರ್ವ ತೀರ್ಥ ಅಂದರೆ ಆರಾಧನೆ ಕಾಲಕ್ಕೆ 10 ಜನ ಸೇರ್ತಾರೆ, 10-20 ಸಾವಿರ ಜನ ಸೇರ್ತಾರೆ. ನಮ್ಮ ಜನ ಕೊಳಕು ಮಾಡಲು ನಿಸ್ಸೀಮರು, ಅದೇನು ಹೇಳೋ ಕಾರಣನೇ ಇಲ್ಲ. ನರಸಿಂಹ ತೀರ್ಥ ಮತ್ತು ಅಷ್ಟು ಶುದ್ಧವಾಗಿರುತ್ತೆ, ಆಶ್ಚರ್ಯ ಅಂದರೆ ಅಷ್ಟು ಶುದ್ಧ. ಅಲ್ಲಿ ಮಂತ್ರಸಕ್ಕೆ ಹೋದ ಕಾಲ ಕುಡಿಯೋ ನೀರು ಯಾವುದು ಅಂತ ಕೇಳಿದ್ರು, ಸ್ವಲ್ಪ ದಿವಸ ಇದೇ ಕುಡಿಯೋ ನೀರು ಅಂತ ಹೇಳಿದ್ರು. ಎಷ್ಟು ಗಲೀಜು ಮಾಡ್ತಾರಲ್ಲ ಅಂದರೆ, ಹಾಗಂತ ತಿಳ್ಕೊಂಡು ನಾವು ಬೇರೆ ಮಾಡಿದರೆ ಅವ್ರು ಸ್ವಪ್ನ ಆಯ್ತಂತಿಲ್ಲ, ಅದೇ ನೀರೇ ಮಾಡಿ ಅಂತ ಹೇಳಿದ್ರು. ಅವತ್ತಿಂದ ಬೇರೆ ವ್ಯವಸ್ಥೆ ಮಾಡಿ ಅದೇನೆ. ಆಶ್ಚರ್ಯ, ಒಬ್ಬರಿಗೂ ಒಂದು ಆರೋಗ್ಯ ಕೆಡೋದಿಲ್ಲ ಅಲ್ಲಿ, ಅಲ್ಲಿ ಅಷ್ಟಿದಾಗಿರುತ್ತೆ. ಏನು ಮಾಡಿದರೂ ಇದಾಗುತ್ತೆ. ಹರಿಯ ನೀರು ಹರಿತೀರೋ ಸಾಮಾನ್ಯ, ಆದರೆ ನಿಂತ ನೀರು ಅದು, ಆ ನೀರು ಹೋಗೋದು ಭಾರಿ ಕಡಿಮೆ. ಒಂದ್ಸರಿ ತುಂಬಿತು ಅಂದ್ರೆ ಎಷ್ಟೋ ವರ್ಷಗಳ ಕಾಲ ಅಲ್ಲಾಡೋದಿಲ್ಲ, ಅಷ್ಟು ಒಳ್ಳೆ ಕ್ವಾಲಿಟಿ ಇದು. ನರಸಿಂಹ ತೀರ್ಥ ವಿಶೇಷ ಸನ್ನಿಧಾನ ಇರುತ್ತೆ, ಗಂಗಾದಿತ್ತ ಸನ್ನಿಧಾನ ಯುಕ್ತವಾದ ತೀರ್ಥ ಅಂತ ಸ್ವತಃ ವ್ಯಾಸರಾದರೆ ಕೊಂಡಾಡ್ತಾರೆ ಅದನ್ನ. ತಮ್ಮೊಂದೇ ನರಸಿಂಹ ತೀರ್ಥ ನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಮ್ ಅಂತ ಹೇಳಬೇಕಾದ್ರೆ ನರಸಿಂಹ ತೀರ್ಥದ ಬಗ್ಗೆ ಅಷ್ಟು ಮಹತ್ವ ವರ್ಣನೆ ಮಾಡ್ತಾರೆ. ಹೀಗೆ ಎಲ್ಲ ಮಹಿಮೆ ಬರಲಿ ಅತ್ಯಂತ ಪ್ರಾಚೀನವಾದ ಹಿರಿಮೆ ಅಶೋಕ ತೀರ್ಥರ ಪಾತ್ರ ಬಹಳ ದೊಡ್ಡದು. ಅದು ಮುಳುಬಾಗಲು ಅಂತ ಯಾತಕ್ಕೆ ಕರೀತಾರೆ ಅಂದರೆ, ತಿರುಪತಿಗೆ ಈ ಕಡೆಯಿಂದ ಬಾಗಿಲದು, ಈ ಕಡೆಯಿಂದ ಹೋಗಬೇಕಾದ್ರೆ ಮುಳುಬಾಗಿಲು ಕ್ರಾಸ್ ಮಾಡಿಕೊಂಡೇ ಹೋಗಬೇಕು. ಅದಕ್ಕೆ ಮೂಡು ಬಾಗಿಲು ಹೋಗಿ ಮುಳುಬಾಗಿಲಾಯಿತು. ಮೂಡು ಬಾಗಿಲು, ಮೂಡು ಅಂದರೆ ಪೂರ್ವ ದಿಕ್ಕು, ಪೂರ್ವ ದಿಕ್ಕಿನಿಂದ ಅದಕ್ಕೆ ಎಂಟ್ರಿ, ತಿರುಪತಿಗೆ ಎಂಟ್ರಿ. ತಿರುಪತಿ ದೊಡ್ಡ ಕ್ಷೇತ್ರ, ಅದಕ್ಕೆ ಎಂಟ್ರಿ ಸಿಗತಕ್ಕಂಥ ಪೂರ್ವ ದಿಕ್ಕಿನ ಬಾಗಿಲು ಅಂದರೆ ಮುಳುಬಾಗಲು, ಮುಳುಬಾಗಲು ಅಂತ ಹೆಸರಾಯಿತು ಅಂತ ಪ್ರಸಿದ್ಧಿ. ಹೀಗೆ ಅಶೋಕ ತೀರ್ಥರಿಗೂ ದೊಡ್ಡ ಸಂಬಂಧ ಬಂತು. ಅದರ ಜೊತೆಗೆ ಅಶೋಕ ತೀರ್ಥರು ಇನ್ನು ಅನೇಕ ಕೆಲಸಗಳನ್ನು ಮಾಡ್ತಾ, ಅವರು ಮಾಡಿದ ಕೆಲಸಗಳು ಅತಿ ಭಾರಿ ದೊಡ್ಡ ಕೆಲಸ ಅಂದರೆ ಜಯತೀರ್ಥರನ್ನು ಜಗತ್ತಿಗೆ ಕೊಟ್ಟಿತ್ತು. ಮುಂದೆ ಯಾರಿಗೆ ಪೀಠ ಕೊಡಬೇಕು ಸಮಸ್ಯೆ ಶುರುವಾಯಿತು. ಉತ್ತರಾದಿಕ್ಕೆ ಹಿಂದಿನವರ ಸಮಸ್ಯೆ ಇರಲಿಲ್ಲ, ಆಚಾರ್ಯರೆಲ್ಲ ಹೇಳಿಬಿಟ್ಟಿದ್ರೆ ಅಂತ ಸಮಸ್ಯೆ ಇರಲಿ, ಇವರಿಗೆ ಶುರುವಾಯಿತು. ಈಗ ಯಾರಿಗೆ ಕೊಡಬೇಕೀಗ? ಇವತ್ತಿನ ಕಾಲದಲ್ಲಿ ಸುಖವಾಯ ಯಾರ್ಯಾರು ಕೊಟ್ಬಿಡ್ಬೋದಾಗಿತ್ತು, ಆ ಕಾಲ ಇರಲಿಲ್ಲ. ಪೀಠವನ್ನು ನಡೆಸಬೇಕು, ಅತ್ಯದ್ಭುತವಾದ ಪ್ರಸಾರವನ್ನು ಮಾಡಬೇಕು. ಯಾವಾಗಲೂ ಆಫೀಸ್ ಕೊಡಬೇಕಾದ್ರೆ ಡೆವಲಪ್ ಮಾಡೋರಿಗೆ ಕೊಡ್ತಾರೆ. ಇವತ್ತೊಂದು ಅರ್ಥ ಆಗ್ತದೆ, ಕಂಪ್ನಿ ಡೆವಲಪ್ ಮಾಡೋ ಚಾನ್ಸ್ ಅವ್ರದ್ದು ಬೇರೆಯವರಿಗೆಲ್ಲ. ಮತವನ್ನು ಬೆಳೆಸಬೇಕು. ಅದಿಗೆ ಉತ್ತರ ಗೊತ್ತಾಗಲಿಲ್ಲ. ಕೊನೆಗೆ ಏನು ಮಾಡಿದ್ರೆ, ಆಚಾರ್ಯರನ್ನೇ ಶರಣು ಹೋಗ್ರಂತೆ, ಸ್ವಾಮಿ ನನಗೆ ಪರಿಹಾರ ಕೊಡಿ, ತಮ್ಮ ಪೀಠವನ್ನು ಬೆಳೆಸೋದಕ್ಕೆ ಯಾರು ಉತ್ತರಾಧಿಕಾರಿಗಳು ಅಂತ ತಿಳಿಸಿ ಅಂತ ಹೇಳಿದಾಗ ಆಚಾರ್ಯ ಸ್ವಪ್ನದಲ್ಲಿ ಹೇಳುತ್ತಾರೆ, ಇನ್ನೂ ಆಶ್ಚರ್ಯ ಅಂದರೆ ತಪಸ್ ಮಾಡಿದ್ರಂತೆ ಅಶೋಕ ತೀರ್ಥರ್. ಗುರುಗಳು ಸಿಗಲಿ ಅಂತ ತಪಸ್ ಮಾಡೋ ಶಿಷ್ಯರು ಸಿಗತಕ್ಕಂಥ ಕಾಲ ಅಲ್ಲ ಇದು, ಶಿಷ್ಯರು ಸಿಗಲಿ ಅಂತ ತಪಸ್ ಮಾಡಿದ್ರಂತೆ. ಆಚಾರ್ಯ ಹೇಳ್ತಾರೆ, ನೀವು ಭೀಮಾ ತೀರದಲ್ಲಿ ಕೂತೀರಿ, ಆಗಲೂ ಒಬ್ಬ ವ್ಯಕ್ತಿ ಬರ್ತಾರೆ, ಪಶುವಿನಂತೆ ನೀರಿಗೆ ಬಾಯಿ ಹೆಚ್ಚಿ ಕುಡಿತಾರೆ, ಕುದುರೆ ಮೇಲೆ ಕೂತ್ಕೊಂಡೆ, ಅವರಿಗೆ ಪೀಠ ಕೊಡಿ, ಅವರೇ ಉತ್ತರಾಧಿಕಾರಿಗಳು ಅಂತ ಹೇಳಿದರು. ತಕ್ಷಣ ಹಾಗೆ ಕಾತರು ಹಾಗೆ ನಡೆದೋಯ್ತು. ಅದೇ ಆ ತಕ್ಷಣ ಅವರು ಕೇಳಿ, ಕಿಂ ಪಶು ಪೂರ್ವದೇಹಿ, ದೋಂಡೋ ರಘುನಾಥರಾಯರ ಅಲ್ಲಿಗೆ ಬಂದರು, ನೀರು ಕುಡಿಯಲಿಕ್ಕೆ ತುಂಬ ಬಾಯಾರಿಕೆಯಾಗಿತ್ತು, ನುಗ್ಗಿದ್ರು, ಹಾಗೆ ಬಾಯಿ ಹೆಚ್ಚಿ ನೀರು ಕುಡಿಯಲಿಕ್ಕೆ ಹೋದರು. ತಕ್ಷಣ ನೋಡಿದರು ಇವರು ಕಾಯ್ಕೊಂಡು ಕೂತಿದ್ರು ಹಾಗೆ, ಅವ್ರ ಬಾಯಿಂದ ಮಾತು ಬಂದೇ ಬಿಡ್ತು, ಕಿಂ ಪಶು ಪೂರ್ವದೇಹಿ, ಹಿಂದಿನಿಂದಲೂ ಎತ್ತಾಗಿದ್ದೀರ ಪಶುವಾಗಿದ್ದೀರ ಅಂತ ಕೇಳಿದರು. ಆ ಒಂದು ಮಾತು ಗುರುಬಗೆಯ ಮಂತ್ರವೋ ಕೋಣ ಮಂತ್ರ ಅಂತ ತಕ್ಷಣ ಹೇಗೆ ಕನಕದಾಸರಿಗೆ ವಿಶೇಷವಾದ ದಿವ್ಯ ಜ್ಞಾನ ಬಂತು, ಆಗ ಇವರಿಗೆ ಪೂರ್ವಜನ್ಮದ ಎಲ್ಲ ಸ್ಮರಣೆ ಬಂದೋಯ್ತು. ತಕ್ಷಣ ಅವರ ಹತ್ರ ಬಂದು, ನನಗೆ ಸನ್ಯಾಸ ದೀಕ್ಷೆ ಕೊಡಿ ಅಂತ ಕೇಳುತ್ತಾರೆ. ಆಗ ಅವ್ರು ಹೇಳ್ತಾರೆ, ಕೊಡ್ತೇನೆ, ಆದ್ರೆ ಸುಮ್ಮನೆ ಕೇಳೋದಿಲ್ಲ. ನಿಮ್ಮ ನಿಮ್ಮ ಮಗ ನಿಮ್ಮ ತಂದೆ ತಾಯಿ ಬಂದು ಕೇಳ್ತಾರೆ, ನೀನು ಯಾರೋ ಅಲ್ಲ, ಮತ್ತೆ ಭಾರಿ ಶ್ರೀಮಂತರ ಮಗ, ರಾಜಕುಮಾರ ನೀವು, ತಂದೆ ಸುಮ್ಮನೆ ಬಿಟ್ಟು ಬಿಡ್ತಾರಾ, ಅದು ಹಿರಿಯ ಮಗ ಬೇರೆ, ಒಬ್ಬನೇ ಮಗ ಜೊತೆಗೆ. ಹಾಗೆಲ್ಲ ನನ್ನ ಜವಾಬ್ದಾರಿ ಅಂತ ಹೇಳಿದ್ರಂತೆ. ಇದೆಲ್ಲ ಯಾತಕ್ಕೆ ಹೇಳ್ತೇನೆ ಅಂದರೆ, ಅಕ್ಷೋಭ ತೀರ್ಥರು ಎಷ್ಟು ಜವಾಬ್ದಾರಿಯಿಂದ ನಡ್ಕೋತಾರೆ, ಮತ್ತೆ ಕೇಳಿದೆ ಕೊಟ್ಟು ಬಿಟ್ಟೆ ಅಲ್ಲ, ಜವಾಬ್ದಾರಿ ನಾನೆಲ್ಲ ಹೇಳ್ಕೋತೇನೆ, ನನ್ನ ಜವಾಬ್ದಾರಿ ಅಂತ ಹೇಳಿದ್ರಂತೆ. ಆಗ ಅವರಿಗೆ ಸನ್ಯಾಸವನ್ನು ಕೊಟ್ಟು ಜಯತೀರ್ಥ ಅಂತ ನಾಮಕರಣವನ್ನು ಮಾಡ್ತಾರೆ. ಒಳ್ಳೆಯ ಜಯತೀರ್ಥ ಎಂಬ ಹೆಸರಿಟ್ಟಿದ್ದು ದೈವ ಸೂಚನೆಯದು. ಜಯತೀರ್ಥ ಅನ್ನೋ ಹೆಸರು ಇವತ್ತು ಇದೀ ನಮ್ಮ ಸಿದ್ಧಾಂತದೊಳಗೆ ಆಚಾರ್ಯ ಆನಂದ ತೀರ್ಥರು, ಇವರು ಜಯತೀರ್ಥರು. ಅವರನ್ನು ತಯಾರು ಮಾಡಿ ಮುಂದೆ ರಾಜ ಬರ್ತಾನೆ. ಉಳಿದವರಾದ್ರೆ ಭಾರಿ ಟೆನ್ಷನ್ ಕೆಲಸ ಅದು. ರಾಜ ಬಂದು ಕಟ್ಟಿ ತಗೊಂಡೇ ಬಂದಂತ ಬಂದ್ಬಿಟ್ಟು. ಏಕವಚನದಿಂದ ಬೈತಾನೆ ಇವರನ್ನ, ಏಕವಚನದಿಂದ ಬೈತಾನೆ ಅಕ್ಷೋಭಿ. ಯಾರಯ್ಯ ಸನ್ಯಾಸಿ ನೀನು, ನನ್ನ ಮಗನ ಸನ್ಯಾಸ ಕೊಡ್ಲಿಕ್ಕೆ ಯಾನ್ ಹೇಳಿತ್ತು? ಬಾಯಿ ಬಂದವರು ಒಂದು ಮಾತಾಡಲಿಲ್ಲಂತ. ಹೌದಾ, ಬೇಕಾ ಕರ್ಕೊಂಡು ಹೋಗು ಸಾಕಷ್ಟೇ, ಇನ್ನೇನಿಲ್ಲ, ಮಾತೇ ಇಲ್ಲ. ಅವರು ಸ್ವಪ್ನದ ಬಗ್ಗೆ ಆಚಾರ ಸೂಚನೆ ಬಗ್ಗೆ ಖಚಿತವಾದ ನಂಬಿಕೆ. ಕರ್ಕೊಂಡು ಹೊರಟೇ ಬಿಟ್ಟಂತೆ ರಾಜ. ಹೊಡಿಲಕ್ಕೆ ಬಂದರೂ ಸುಮ್ಮನೆ ಇದ್ದು ಕಳಿಸಿಕೊಡ್ತಾರೆ, ಅಲ್ಲೇ ಇರ್ತಾರೆ. ಮುಂದಿನ ಕತೆ ಜಗತ್ತಿಗೆಲ್ಲ ಗೊತ್ತೇ ಗೊತ್ತು. ಜಯತೀರ್ಥರಾಗ ಹಾವಿನಂತೆ ದೊಡ್ಡ ಬೆಂಕಿಯ ರಾಶಿಯಂತೆ ಕಂಡಾಗ ರಾಜ ತಪ್ಪಾಯಿತು ಅಂತ ಒಪ್ಪಿಕೊಂಡು ಪುನಃ ತಂದು ಅವ್ರು ಒಪ್ಪಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ತಪ್ಪಾಯಿತು ಅಂತ ಕೇಳ್ತಾನೆ. ಅಂದರೆ ಅಕ್ಷೋಭ ತೀರ್ಥರ ಪವಾಡ ದೊಡ್ಡ ಪವಾಡ ಆಯಿತು. ಈ ರೀತಿ ಒಬ್ಬ ಶಿಷ್ಯನ ಸಂಪಾದನೆ ಮಾಡಿ ದೊಡ್ಡ ದಾಖಲೆ ಅಕ್ಷೋಭ ತೀರ್ಥರದು. ಆಮೇಲೆ ಜಯತೀರ್ಥರು ಕುರಿತು ಪಾಠ ಹೇಳ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಜಯತೀರ್ಥರ ಅಂತವ್ರಿಗೆ ಪಾಠ ಹೇಳಬೇಕು ಅಂದರೆ ಎಂಥ ಸಾಮರ್ಥ್ಯ ಇರಬೇಕು ಅಕ್ಷೋಭ ತೀರ್ಥರೆ. ಜಯತೀರ್ಥರ ಗ್ರಂಥಗಳೇ ಎಲ್ಲರಿಗೂ ಪಾಠ ಇವತ್ತು. ಅಂಥವರಿಗೂ ಪಾಠ ಹೇಳಿದ ಕೀರ್ತಿ ಇದು. ಅದನ್ನು ಸ್ವತಃ ಜಯತೀರ್ಥರು ಸ್ಮರಣೆ ಮಾಡ್ತಾರೆ. ಅಕ್ಷೋಭ್ಯ ತೀರ್ಥ ಗುರುಣ ಶುಕವತ್ ಶಿಕ್ಷಿತಸ್ಯ ಮೇ ವಚೋಭಿ ಅಮೃತ ಪ್ರಾಯೈಹಿ ಪ್ರಿಯಂತಾಂ ಸಂತತಂಬುಧಾಹ. ಅಕ್ಷೋಭ್ಯ ತೀರ್ಥ ಗುರುಗಳಿಂದ ನಾನು ಗಿಳಿಗೆ ಪಾಠ ಹೇಳದೆ ಹೇಳಿದ್ದಾರೆ ನನಗೆ ಅಂತ ಹೇಳ್ತಾರೆ. ಈ ಮಾತು ಆಮೇಲೆ ಈಡಿಯಂ ಆಗಿಬಿಡುತ್ತೆ. ಎಷ್ಟೋದನ್ನು ಹೇಳಬೇಕಾದ್ರೆ ಅದು ಪದ ಉಪಯೋಗಿಸ್ಬಿಡ್ತಾರೆ. ಗಿಳಿಗೆ ಮಾತು ಕಲಿಸೋದು ಎಷ್ಟು ಕಷ್ಟ ಅಂತ ಗೊತ್ತಿರಬೇಕು. ಗಿಳಿಗೆ ಮಾತು ಕಲಿಸೋದು ಭಾರಿ ಕಷ್ಟ. ಅದು ಹೇಳಿ 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 ಅಭ್ಯಾಸ ಆಗಬೇಕು. ಆ ರೀತಿ ನನಗೆ ಹೇಳಿದ್ದಾರೆ. ಅದಕ್ಕೆ ಒಂದರ್ಥ. ಇನ್ನೊಂದರ್ಥ, ಅಕ್ಷೋಭ್ಯ ತೀರ್ಥರು ಅಂದರೆ ವೇದವ್ಯಾಸ ದೇವರು, ಶುಕಾಚಾರ್ಯ ಹೇಳ್ದಾಗ ಹೇಳಿದ್ದಾರೆ ಅಂತ ಅರ್ಥ. ಶುಕಾಚಾರ್ಯ ಭಾಗವತ ಹೇಳಿದಾಗ ನನಗೆ ಹೇಳ್ಕೊಟ್ಟಿದ್ದಾರೆ. ಅದು ಇನ್ನೊಂದರ್ಥ. ಅಕ್ಷೋಭ್ಯ ತೀರ್ಥ ಗುರುಣ ಶುಕವತ್ ಶಿಕ್ಷಿತಶ್ಚಮಿ. ಅಕ್ಷೋಭ್ಯ ತೀರ್ಥ, ಅಕ್ಷೋಭ್ ವಿಷ್ಣುವಿನ ಹೆಸರೇ ಇದೆ. ಅಕ್ಷೋಭ್ಯ ಸರ್ವ ಪ್ರಹರಣ ಇದೆ. ಆದ್ದರಿಂದ ಅಕ್ಷೋಭ್ಯ ತೀರ್ಥ ವೇದವ್ಯಾಸ ದೇವರು ಶುಕಮುನಿಗಳು ಹೇಳ್ದಾಗ ಹೇಳ್ಕೊಟ್ಟಿದ್ದಾರೆ. ಆ ರೀತಿ 5 ವರ್ಷ ಪಾಠ ಹೇಳಿದ್ರೆ ಇದು ಅಕ್ಷೋಭ್ಯತೀರ್ಥರ ದೊಡ್ಡ ವಿದ್ವತ್ತಿಗೆ. ಆಗ ನಮಗೆ ಅನಿಸ್ತದೆ ವಿದ್ಯಾರ್ಣನ ಜಯಿಸಿದ್ರು ಅಂದೇನು ಆಶ್ಚರ್ಯ ಅನಿಸೋದಿಲ್ಲ. ಅಂತ ಅದ್ಭುತವಾದ ಸಾಮರ್ಥ್ಯ ಇದ್ದ ಮಹಾ ದೊಡ್ಡ ವಿದ್ವಾಂಸರು ಅಕ್ಷೋಭ್ಯತೀರ್ಥರು. 8 ದಿವಸ ಪಾಠ ಹೇಳಿದ್ದನ್ನು ಮತ್ತೆ ಸ್ಮರಣೆ ಮಾಡ್ತಾರೆ ಅವರು ತಮ್ಮ ಗ್ರಂಥಗಳಲ್ಲಿ. ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರಣಮ್ಯ ಶಿರಸಾ ಗುರೂನ್ ಅಂತ ವರ್ಣನೆ ಮಾಡ್ತಾ ತುಷ್ಟಸೂತ್ರ ನಿರ್ಣಯ ಟೀಕೆಯಲ್ಲೂ ಸ್ತೋತ್ರ ಮಾಡ್ತಾರೆ. ಇಲ್ಲೂ ಸ್ತೋತ್ರ ಮಾಡ್ತಾರೆ. ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಚಿತ ಶ್ರೀಮದ್ ಅಕ್ಷೋಭ್ಯತೀರ್ಥಾಖ್ಯಾನ್ ಉಪತಿಷ್ಠೆಯೇ ಗುರುನ್ಮಮ. ಸುಧಾದಲ್ಲಿ ಮಾಡಿದ ಸ್ತೋತ್ರ ಇದು. ನ್ಯಾಯಸುಧೆಯಲ್ಲಿ ಅವ್ರ ಬಗ್ಗೆ ಕೊಂಡಾಡ್ತಾರೆ. ಪದ ವಾಕ್ಯ ಪ್ರಮಾಣ ಜ್ಞಾನ್. ಪದ ಅಂದರೆ ವ್ಯಾಕರಣ, ವಾಕ್ಯ ಅಂದರೆ ಮೀಮಾಂಸ, ಆಮೇಲೆ ಪ್ರಮಾಣ ಅಂದರೆ ತರ್ಕಶಾಸ್ತ್ರ. ಪದ ವಾಕ್ಯ ಪ್ರಮಾಣ, ಪ್ರಮಾಣ ಶಾಸ್ತ್ರಗಳನ್ನು ತಿಳಿದ ಅವರು ಮೂರು ಗೊತ್ತಿದ್ರೆ ಗುರುಗಳು. ಪ್ರತಿವಾದಿ ಮದಚ್ಛಿದ, ಪ್ರತಿವಾದಿಗಳ ಗರ್ವವನ್ನು ಮುರಿತಕ್ಕಂಥವರು. ಅಂದಮೇಲೆ ಸ್ಪಷ್ಟ ವಿದ್ಯಾರಣ್ಯನ ಗರ್ವಕ್ಕೆ ಪರಿಹಾರ ಅಂತ ವಿಜಯದಾಸರು ಹೇಳ್ತಾರಲ್ಲ, ಆ ಮಾತಿಗೆ ಮದಚ್ಛಿದ ಅನ್ನೋ ಮಾತು ಬಹಳ ಸ್ವಾರಸ್ಯವಾದ ಮಾತು. ಶ್ರೀಮದ್ ಅಕ್ಷೋಭ್ಯ ತೀರ್ಥಾಖ್ಯಾನ್ ಉಪತಿಷ್ಠೇ ಗುರೂನ್ ಮಮ ತತ್ವಪ್ರಕಾಶಿಕದಲ್ಲಿ ಹೇಳ್ತಾರೆ. ಶ್ರೀಮದ್ ರಮಾರಮಣ ಸದ್ಗಿರಿ ಪಾದ ಸಂಗಿ ವ್ಯಾಖ್ಯಾ ನಿನಾದ ದಲಿತಾಖಿಲ ದುಷ್ಟ ದರ್ಪಂ ದುರ್ವಾದಿ ವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯತೀರ್ಥ ಮೃಗರಾಜಂ ಅಹಂ ನಮಾಮಿ. ಅಕ್ಷೋಭ್ಯತೀರ್ಥರು ಮೃಗರಾಜನ ಸಿಂಹ. ಅಕ್ಷೋಭ್ಯತೀರ್ಥ ಅನ್ನ ಸಿಂಹವನ್ನು ನಮಸ್ಕಾರ ಮಾಡ್ತೇನೆ. ಸಿಂಹ ಎಲ್ಲಿರಬೇಕು? ಶ್ರೀಮದ್ ರಮಾರಮಣ ಸದ್ಗಿರಿ ವ್ಯಾಖ್ಯಾ ನಿನಾದ ದುರಿತಾಖಿಲ ದುಷ್ಟ ದರ್ಪಂ. ಸಿಂಹ ತನ್ನ ಗರ್ಜನೆಯಿಂದ ಮೃಗಗಳ ಸೊಕ್ಕನ್ನು ಅಡಗಿಸೋ ಹಾಗೆ ಪರಮಾತ್ಮನ ಮಹಿಮೆ ಹೇಳ್ತಕ್ಕಂಥ ನಮ್ಮ ವ್ಯಾಖ್ಯಾನ ಕೌಶಲದಿಂದ ದುಷ್ಟರ ದರ್ಪಗಳನ್ನು ಮುರಿದವರು ಅಕ್ಷೋಭ್ಯತೀರ್ಥರು. ಹೆಗಿಲ ದುಷ್ಟ ದರ್ಪಂ ದುರ್ವಾದಿ ವಾರಣ ವಿದಾರಣ ದಕ್ಷ ದೀಕ್ಷಂ. ದುರ್ವಾದಿ ವಾರಣ ವಿದಾರಣ ವಿದ್ಯಾರಣ್ಯ ಸ್ವಲ್ಪ ಹತ್ತಿರ ಬರುತ್ತೆ. ವಿದಾರಣ ವಿದ್ಯಾರಣ್ಯ ಯಾವತ್ತು ಎರಡು ಸೇರಿಸಿಬಿಟ್ರಾಯ್ತು. ಅವರನ್ನು ದುರ್ವಾದಿ ವಾರಣ ವಿದಾರಣಂ ಅಕ್ಷೋಭ್ಯತೀರ್ಥ ಮೃಗರಾಜಂ ಅಹಂ ನಮಾಮಿ. ಈಗ ಜೈತಿ ಅಕ್ಷೋಭ್ಯತೀರ್ಥರು ಜಯತೀರ್ಥರನ್ನು ಯಾವ ರೀತಿ ತಯಾರು ಮಾಡಿದರು, ಜಯತೀರ್ಥರು ಅಕ್ಷೋಭ್ಯ ಹೇಗೆ ಗೌರವಿಸಿದರು ಎಂಬುದಕ್ಕೆ ತತ್ವಪ್ರಕಾಶಿಕೆಯ ಮಾತು ಕೂಡ ಒಳ್ಳೆಯ ನಿದರ್ಶನ. ಇಷ್ಟು ಮಾಡಿ ಮುಂದೆ ಅವರಿಗೆ ಅನೇಕ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾರೆ. ಅಕ್ಷೋಭ್ಯತೀರ್ಥರ ಇನ್ನೊಂದು ಕೆಲಸವನ್ನು ಮಾಡುತ್ತಾರೆ. ಪದ್ಮನಾಭ ತೀರ್ಥರು ಮುಖ್ಯ ಮಠವನ್ನು ಮುಂದಕ್ಕೆ ತರಿಸಿದ ಜೊತೆಗೆ ಒಂದು ಹೊಸ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಅದೇ ಶ್ರೀಪಾದರಾಜ ಮಠ ಅಂತಾಯಿತು. ಪದ್ಮನಾಭ ತೀರ್ಥರ ಮಠ ಲಕ್ಷ್ಮೀಧರ ತೀರ್ಥರು ಅವರಿಗೆ ಆಶ್ರಮವನ್ನು ಕೊಟ್ಟು ಪೀಠವನ್ನು ಬರೆಸ್ತಾರೆ. ಅದು ಶಾಖಾ ಮಠವಾಗಿ ಬಂತು. ನರಹರ ತೀರ್ಥರು ಒಂದು ಮಠವನ್ನು ಮಾಡ್ತಾರೆ ತಮ್ಮ ಹೆಸರಿನಲ್ಲಿ. ಆ ಮಠರು ಸುಮಾರು 100 ವರ್ಷ ನಡ್ಕೊಂಡು ಬಂದು ಆಮೇಲೆ ಬ್ರೆಕ್ ಆಯ್ತು. ಆಮೇಲೆ ಜಗನ್ನಾಥ ತೀರ್ಥರು ಒಬ್ಬರು ಕೊನೆಯವರು. ಆಮೇಲೆ ಮುಂದೆ ಮಠ ಮುಂದುವರಿಲಿ ಯಾತಕ್ಕವರು. ಶಾಸನದಲ್ಲಿ ಸಿಗುತ್ತೆ ಅವ್ರ ಹೆಸರು, ಅವ್ರದ್ದಾಯ್ತು. ಮಾಧವ ತೀರ್ಥರ ಮಠ ಇವತ್ತು ಪ್ರಸಿದ್ಧ. ಈ ತೆಂಬೆಹಳ್ಳಿ ಮಠ ಪ್ರಸಿದ್ಧ. ಮಾಧವ ತೀರ್ಥರು ಕೂಡ ಮಠವನ್ನು ಮಾಡಿದರು. ಅಶೋಕ ತೀರ್ಥರು ಮಠನ ಮಾಡಿದರು. ನಾವು ಒಂದು ಮಠ ಮಾಡಬೇಕು ವಿಶೇಷವಾಗಿ ಅಂತ ಹೇಳಿಬಿಟ್ಟು ಮಠವನ್ನು ಮಾಡ್ತಾರೆ. ಅದಕ್ಕೆ ತ್ರೈಲೋಕ್ಯ ಭೂಷಣ ತೀರ್ಥರು ಅಂತ ಒಬ್ಬರನ್ನ ಶಿಷ್ಯರನ್ನು ಸ್ವೀಕಾರ ಮಾಡಿ ಆ ಮಠವನ್ನು ಒಪ್ಪಿಸ್ತಾರೆ. ಮುಂದೆ ಜೈತೀರ್ಥರೇ ಹೇಳ್ತಾರೆ, ಅವರು ಮಠ ಮುಂದುವರಿಸಿಕೊಂಡು ಹೋಗ್ತಾರೆ. ನಾವು ಪೂರ್ವ ಆಚಾರ ಪೀಠಕ್ಕೆ ಬರೋದಕ್ಕಿಂತ ಮುಂಚೆ ಆಚಾರ್ಯ ಕೊಟ್ಟ ಪ್ರತಿಮೆಯನ್ನು ಅವರಿಗೆ ಕೊಡ್ತಾರೆ, ಪೀಠಕ್ಕೆ ಬಂದ ಮೇಲೆ ಪ್ರತಿಮೆಯನ್ನು ಇವರಿಗೆ ಕೊಡ್ತಾರೆ. ಹೀಗೆ ಎರಡು ಮಠಗಳಿಗೂ ಆಚಾರ್ಯಕರ ಅಸ್ಥಿತವಾದಂತಹ ಪೀಠಗಳು ಬಂತು. ಆ ಪೀಠಕ್ಕೆ ವೈಕುಂಠ ರಾಮಚಂದ್ರ ದೇವರು ಪ್ರಧಾನವಾದ ಮೂರ್ತಿ ಅಕ್ಷೋಭತೀರ್ಥ ಮಠಕ್ಕೆ. ಆ ಮಠ ಮುಂದೆ ಎರಡಾಯಿತು, ಬಾಳಗಾರ ಮಠ ಅಕ್ಷೋಭತೀರ್ಥ ಮತ್ತೆ ಎರಡಾಯ್ತು ಆ ಮಠ. ಎರಡು ಅಕ್ಷೋಭತೀರ್ಥರ ಮೂಲನೇ, ಬಾಳಗಾರ ಮಠ ಅಕ್ಷೋಭತೀರ್ಥ ಅದು ಆ ಕಡೆ ಇದೆ, ಇದು ಎರಡು ಹತ್ತಿರ ಹತ್ತಿರದಲ್ಲೇ ಇದೆ. ಸ್ವಲ್ಪ ದಿವಸ ಒಂದಾಗಿರ್ತಾರೆ, ಸ್ವಲ್ಪ ವಿವಾದ ಇರ್ತದೆ, ಅಂತೂ ಬಹಳ ವಿರೋಧ ಇಲ್ಲ ಅಷ್ಟೆ. ಕೋರ್ಟ್ ಕೇಸು ಆಗ್ತವೆ, ಮತ್ತು ಜಗ್ಜತಿಗೂ ಇರ್ತಾರೆ. ಎರಡು ನಡೆದು ಇಬ್ಬರು ಒಳ್ಳೊಳ್ಳೆ ಜ್ಞಾನಿಗಳು ಬಂದಿದ್ದಾರೆ ಮಾಡಿ ಎರಡು ಮಠಗಳಲ್ಲೂ ಕೂಡ. ಮಠ ಜಾಸ್ತಿ ಯಾತಕ್ಕೆ ಮಾಡಿದರು ಅಂದರೆ ಬ್ರಾಂಚಸ್ ಜಾಸ್ತಿ ಆದಷ್ಟು ಜನಗಳು ಅನುಕೂಲ. ಇವತ್ತು ಬ್ಯಾಂಕ್ ಬ್ರಾಂಚಸ್ ಜಾಸ್ತಿ ಆದ್ರೆ ಹೆಮ್ಮೆ ಅಂತ ಹೇಳಿ, 100,000 ಬ್ರಾಂಚ್ 1,500 ಬ್ರಾಂಚ್ ಅಂತ ಹೇಳ್ಕೊತಾರೆ. ನಮಗೆ ಇರೋ 24 ಬ್ರಾಂಚ್ಗೆ ದೊಡ್ಡ ಗಲಾಟಿಗಳು. ಇಲ್ಲಿ ಬ್ರಾಂಚಸ್ ಉದ್ದೇಶ ಶಿಷ್ಯರಿಗೆ ಅನುಕೂಲವಾಗಲಿ, ರಸಪ್ರಸಾರಕ್ಕೆ ಅನುಕೂಲವಾಗಲಿ, ಯಾವಾಗಲೂ ಡೆವಲಪ್ ಆಗೋದು ಹಾಗೆ. ಅದೆಲ್ಲ ಆಸ್ತಿ ಪಾಸ್ತಿಯಿಂದಾಗಿ ಜಗಳ ಶುರುವಾಗ್ತದೆ ಅಷ್ಟೇ ಹೊರತು ಪ್ರಸಾರ ಅಂಬುದು ಎಷ್ಟು ಜನ ಮಾಡಿದರೂ ಸಾಲದು. ಇವತ್ತಿರುವ ಜಗತ್ತಿಗೆ ಎಷ್ಟು ಜನ ಬೇಕು ಅಂತ, ಸ್ವಾಮಿಗಳಾಗಲಿ ವಿದ್ವಾಂಸರಾಗಲಿ ಎಷ್ಟು ಜನ ಇದ್ರೂ ಸಾಲದು. ಅಷ್ಟು ಜನಕ್ಕೆ ಉಪದೇಶ ಅವಕಾಶ ಇದೆ. ಇವತ್ತು ಅಶೋಭತೀರ್ಥರು ಹಾಗೆ ಮಾಡಿ ಕೊನೆಗೆ ಮಣಿಖೇಡದಲ್ಲಿ ವೃಂದಾವನಸ್ಥರಾಗ್ತಾರೆ. ವೃಂದಾವನಸ್ಥರಾಗಿದ್ದು ಈಗಿನ ವೃಂದಾವನದಲ್ಲಲ್ಲ, ಊರೊಳಗೆ ಊರೊಳಗೆ ಕೋಟೆ ಅಂತಿದೆ, ಅಲ್ಲಿ ಅಶೋಭತೀರ್ಥರ ವೃಂದಾವನ ಇತ್ತು ಮೊದಲಿಗೆ. ಆಮೇಲೆ ಜಯತೀರ್ಥರು ಮಣಿಖೇಡದ ವೃಂದಾವನಸ್ಥರಾದ ಮೇಲೆ ಅವರು ಸ್ವಪ್ನ ಸೂಚನೆ ಹೇಳಿದ್ರಂತೆ ಅನಂತರ ಬಂದ ಶಿಷ್ಯರಿಗೆ, ನಾನು ಜಯತೀರ್ಥ ಹತ್ರ ಇರಬೇಕು ಅಂತ ಅಪೇಕ್ಷಿಸಿದೆ, ಅಲ್ಲಿ ನಾವು ಶಿಫ್ಟ್ ಮಾಡಿ ಅಂತ ಹೇಳ್ತಾರೆ. ಜಯತೀರ್ಥ ಇಲ್ಲಿ ಕರ್ಕೊಂಡು ಬರೀ ನಾವು ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರಂತೆ. ಬಹುಶಃ ಅಕ್ಷೋಭತೀರ್ಥರಿಗೂ ಜಯತೀರ್ಥಿಗಳ ಸಂಬಂಧಕ್ಕೆ ಒಳ್ಳೆ ನಿದರ್ಶನ ಇದೆ. ಆಗ ವೃಂದಾವನ ಇಲ್ಲಿ ಶಿಫ್ಟ್ ಮಾಡ್ತಾರೆ. ಅಕ್ಷೋಭತೀರ್ಥ ವೃಂದಾವನ ಈಗ ಶಿಫ್ಟೆಡ್ ವೃಂದಾವನ. ಆ ಜಯತೀರ್ಥರ ಪಕ್ಕದಲ್ಲೇ ಬಲಭಾಗದಲ್ಲಿರೋದು ಅವರು ವೃಂದಾವನ, ಎಡಭಾಗದಲ್ಲಿ ರಘುನಾಥತೀರ್ಥ ವೃಂದಾವನ, ಬಲಭಾಗದಲ್ಲಿ ಅಕ್ಷೋಭತೀರ್ಥ ವೃಂದಾವನ ಇದೆ. ಅಂದರೆ ಅಕ್ಷೋಭತೀರ್ಥರು ಎಷ್ಟು ಜಯತೀರ್ಥರನ್ನ ಅನುಗ್ರಹಿಸಿರುವುದು ಸಾಕ್ಷಿ ಇದೆ. ಅದು ಸಾಲದವನ್ನಾಗಿ ಮುಂದೇನಾಯ್ತಂತೆ, ವ್ಯಾಸರಾಜ ಕಾಲಕ್ಕೆ ನಾರಾಯಣ ತೀರ್ಥ ಇನ್ನೊಂದು ಪತ್ರ ಬರೋದು ಸಿಕ್ಕಿದೆ. ಆ ಪತ್ರ ತುಂಬ ಜನ ವಿಜಯನಗರದ ರಾಜರು ಕೇಳ್ಕೊಂಡ್ರಂತೆ, ಬಹಳ ಇಂಟ್ರೆಸ್ಟಿಂಗ್ ಅದು. ಪದ್ಮನಾಭ ತೀರ್ಥ ವೃಂದಾವನ ಹಂಪಿಯಲ್ಲಿದೆ, ನರಹರ ತೀರ್ಥ ವೃಂದಾವನ ಹಂಪಿಯಲ್ಲಿದೆ. ಆ ರಾಜರು ಬಂದು ಕೇಳ್ಕೊಂಡ್ರಂತೆ, ಸ್ವಾಮಿ ಮಾಧವ ತೀರ್ಥರದ್ದು ಹಂಪಿಯಲ್ಲೇ ಇತ್ತಂತೆ ಫಸ್ಟ್, ಮೂರು ಜನ ಮೂರು ವೃಂದಾವನ ಅಲ್ಲೇ ಇತ್ತು, ಅಶೋಭ ತೀರ್ಥರದ್ದು ಅಲ್ಲೇ ಇತ್ತು. ಆಗ ಅವ್ರು ಏನು ಮಾಡಿದ್ರಂತೆ, ದಾನವೇಂದ್ರ ರಾಜರು ಬಂದು, ಸ್ವಾಮಿ ನಾವೆಲ್ಲ ಮಧ್ವಾಚಾರ್ಯ ಶಿಷ್ಯರು, ಅವ್ರ ಸಾಕ್ಷ ಮಧ್ವಾಚಾರ ವೃಂದಾವನದ ಪ್ರಶ್ನೆ ಇಲ್ಲ, ಅವರು ಆಚಾರ್ಯ ಇವತ್ತು ಹಾಗೆ ಇದ್ದಾರಾದ್ದರಿಂದ, ಅದ್ಯಾಪಿ ಬದರಿ ಶೈಲೇ ಬದರಿ ಷಂಡ ಮಂಡಿತೆ ಮಧ್ಯೆ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧವು. ಇನ್ನು ಮೂರು ಜನ ಸಾಕ್ಷಾತ್ ಶಿಷ್ಯರು ನಮ್ಮಲ್ಲಿದ್ದಾರೆ, ಅಶೋಭತೀರ್ಥರು ಒಬ್ಬರು ಬಂದರೆ ಸರಿಯಾಗಿರ್ತದೆ, ಅದು ಅವ್ರನ್ನೂ ಇಲ್ಲಿ ಕರೆಸಿ ಅಂದರೆ. ಅವರು ಮೃತ್ತಿಕಾ ವೃಂದಾವನ ಮಾಡಿರಿ ಅದಕ್ಕೆ ಫಸ್ಟ್ ಮೃತ್ತಿಕಾ ವೃಂದಾವನದ ಕೇಸಿತ್ತು. ವ್ಯಾಸರಾಜನ ಕೇಳ್ಕೊಂಡಂತೆ, ವ್ಯಾಸರಾಜರು ಏನು ಮಾಡಿದ್ರಂತಾಗ, ಆಯ್ತು ಹೋಗಿ ತೊಗೊಂಡು ಬನ್ನಿ ಅಂತ ಕಳಿಸಿಕೊಟ್ರು. ಮಡಿಕೇಡಕ್ಕೆ ಹೋಗಿ ಅಶೋಕ ವೃಂದಾವನದ ಮೂರು ಮೃತ್ತಿಗೆ ತಗೊಳ್ಳೋಕೆ ಹೋದರೆ ಅಲ್ಲಿ ಹಿಂದೆ ಹೋಗಿ ತಕ್ಷ ತೊಗೊಂಬರೋ ಅಭ್ಯಾಸ ಇರಲಿಲ್ಲ, ಹೋಗಿ ಸೇವೆ ಮಾಡಿ ಅಪ್ಪಣೆ ತೊಗೊಂಡು ತೊಗೊಂಬರ್ತಿದ್ರಂತೆ ಪದ್ಧತಿ ಅದು. ಅವ್ರಿಗೆ ಸ್ವಪ್ನ ಆಗಬೇಕು ತೊಗೊಂಡು ಹೋಗ್ರಿ. ಆಚಾರ ಹೇಳ್ತಾರೆ, ಯಾವ್ದಾದ್ರು ಮೂರ್ತಿ ಮಾಡಬೇಕು ಅಂತ ಹೋಗ್ತಾರಲ್ಲ, ಒಂದು ಕಲ್ಲು ಸೆಲೆಕ್ಟ್ ಮಾಡಬೇಕಂತೆ ಫಸ್ಟ್. ಹೋಗಿಬಿಟ್ಟು ಇಂಥ ಕಲ್ಲು ಬೇಕು ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಪ್ರತಿಷ್ಠಾಪನೆ ಮಾಡೋ ಯಜಮಾನ ಹೋಗ್ಬೇಕಲ್ಲಿ, ಹೋಗಿ ಅಲ್ಲಿ ಪೂಜೆ ಗೀಜೆ ಎಲ್ಲ ಮಾಡಬೇಕು. ಅವತ್ತು ರಾತ್ರಿ ಉಪವಾಸ ಮಲಗಬೇಕು ಅವನು, ಅವನಿಗೆ ಸೂಚನೆ ಆಗಬೇಕು ಅವನಿಗೆ, ತಗೋ ಪರವಾಗಿಲ್ಲ ಅಂತ ಅನುಮತಿ ತೊಗೊಂಡು ಬರಬೇಕಂತ. ಆಮೇಲೆ ಮತ್ತೆ ಅನೇಕರಿಗೆ ಗೊತ್ತಿಲ್ಲ, ವಾಸ್ತುಶಾಂತಿ ಯಾತಕ್ಕೆ ಮಾಡ್ತಾರೆ ಗೊತ್ತೇನು, ಮನೆಗೇನೆ ಕಟ್ಟಿಬಿಟ್ಟಿರ್ತಾರೆ, ಎಷ್ಟೋ ಪ್ರಾಣಿಗಳು ಸತ್ತು ಹೋಗುತ್ತೆ, ಅದರೊಳಗೆ ಎಷ್ಟೋ ಪ್ರಾಣಿಗಳ ನೆಲೆ ತಪ್ಪಿ ಹೋಗಿಬಿಡುತ್ತೆ, ಮರಗಿಡಗಳು ಹಾಳಾಗಿ ಹೋಗುತ್ತೆ. ಶಾಂತಿ ಯಾತಕ್ಕೆ ಮಾಡ್ತಾರೆ ಅಂದರೆ ನಿಮ್ಮ ಅನುಮತಿಯನ್ನು ತಗೊಂಡು ಮೊದಲೇ ಪೂಜೆ ಮಾಡಬೇಕು. ಸಾಧಾರಣವಾಗಿ ವಾಸ್ತುಶಾಂತಿ ಇದೆ ಅದೆಲ್ಲ ಮಾಡ್ತಾರೆ, ತಪ್ಪೆಲ್ಲ ಹೋಗಲಿ ಪಾಪವೆಲ್ಲ ಹೋಗಲಿ ಆ ಪ್ರಾಯಶ್ಚಿತ್ತವಾಗಲಿ ಅಂತೇಳಿ ವಾಸ್ತುಶಾಂತಿಯ ಒಂದು ಭಾಗ ಅದು. ಅದೇ ಅನುಮತಿ ತೊಗೊಂಡು ಮಾಡಬೇಕು ದೇವತೆಗಳದ್ದು, ಅಲ್ಲಿರೋ ಪ್ರಾಣಿಗಳ ಅನುಮತಿ ತಗೋಬೇಕು. ಅದಕ್ಕೆ ಅಕ್ಷೋಭತೀರ್ಥರ ಹತ್ರ ಹೋಗಿ ಅವತ್ತು ರಾತ್ರಿ ಮಲಿಗೆ ಮೃತ್ತಿಗಾ ತಗೊಳ್ತೀವಿ ಅಂತ ಕೇಳಿದಾಗ ಅಕ್ಷೋಭತೀರ್ಥ ಸ್ವಪ್ನದಲ್ಲಿ ಹೇಳಿದ್ರಂತೆ, ನಾವು ಜಯತೀರ್ಥನ ಬಿಟ್ಟು ಬರೋದಿಲ್ಲ ಅಂತ ಹೇಳಿದ್ರು. ಜಯತೀರ್ಥ ಸಮೇತ ಬರಬೇಕು ಬಂದ್ರೆ, ನಾನು ಒಬ್ಬನೇ ಬರೋದಿಲ್ಲ ಅಂದ್ಬಿಟ್ರಂತೆ. ಮತ್ತೆ ವಾಪಸ್ ಬಂದ್ರಂತೆ ಇವರ ವ್ಯಾಸರಾಜರ ಹತ್ರ, ಸ್ವಾಮಿ ಈಗ ಹೇಳ್ತಾರೆ ಏನು ಮಾಡೋಣ ಅಂದ್ರೆ ಇನ್ನೂ ಒಳ್ಳೆಯದಾಯ್ತು, ಅವ್ರದ್ದು ತಗೊಂಬನ್ನಿ ಅಂದ್ರಂತೆ. ಹೀಗಾಗಿ ಅವ ವೃಂದಾವನ ಪ್ರತಿಷ್ಠೆಯಾಗಿ ಎಲ್ಲ ವೃಂದಾವನ ಪ್ರತಿಷ್ಠಾಪನೆಯಾಯಿತು. ರಾಜವಾಡೆ ಅಂತ ಒಂದು ಜಾಗ ಆನೆಗೊಂದಿವಳು, ರಾಜವಾಡೆ ಅಂದರೆ ಅದು ಅಂತಃಪುರ ಅಂತೇವಲ್ಲ ಹಾಗೆ, ಅದರ ತೀರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಹೀಗೆ ಅಕ್ಷೋಭತೀರ್ಥರ ಮೂಲ ವೃಂದಾವನ ಪ್ರತಿಷ್ಠಾಪನೆ ಆಗಿತ್ತಲ್ಲ, ಒಂದ್ಸರಿ ಶಿಫ್ಟ್ ಆಗಿತ್ತು, ಮೂಲ ಮೃತ್ತಿಕಾ ವೃಂದಾವನ ಇಲ್ಲಿ ಬಂತು. ಜಯತೀರ್ ವೃಂದಾವನ ಬಂದು ವ್ಯಾಸರಾದ್ರ ಕಾಲಕ್ಕಾಯಿತು, ಭಾಳ ಇಂಟ್ರೆಸ್ಟಿಂಗ್. ಅವತ್ತಿನ ಮೃತ್ತಿಕಾ ವೃಂದಾವನ ವೆರಿಡಿಟಿ ಬಂತು, ಅವ್ರು ಮಾಡಿದ್ರಿಂದ ದೊಡ್ಡವರು ಮಾಡಿದ್ರಿಂದ ವೆರಿಡಿಟಿ ಬಂದು ಮುಂದೆ ಬೇಕಾಷ್ಟು ಮೃತ್ತಿಕಾ ವೃಂದಾವನ ಶುರುವಾಗಲಿ ಸರಿ ಹೋಯ್ತು. ಫಸ್ಟ್ ಮೃತ್ತಿಕಾ ವೃಂದಾವನದ ಕೇಸು ಇವ್ರ ಬಗ್ಗೆ, ಫಸ್ಟ್ ಪ್ರಾಣದೇವರು ಮಾಡಿದವರು ಅವರೇನೆ. ಪದ್ಮಾವತೀರ್ಥರು ಮಾಡಿದ್ರು ಪ್ರಾಣದೇವರು ಅಂತಿಲ್ಲ, ನರಹರ ತೀರ್ಥರು ಪ್ರಾಣದೇವರು ಅಂತಿಲ್ಲ, ಅಕ್ಷೋಭತೀರ್ಥ ಪ್ರತಿಷ್ಠಾಪನೆ ಪ್ರಾಣದೇವರು ಮಾತ್ರ ಇರೋದು. ಎಷ್ಟು ಪ್ರಾಚೀನ ಅಕ್ಷೋಭತೀರ್ಥರ ಮಹಿಮೆ ಎಂಬುದು ನಿದರ್ಶನ ಇದು. ಈ ಅಕ್ಷೋಭತೀರ್ಥರ ಮಹಿಮೆ ಬಹಳ ಅಪೂರ್ವವಾದದ್ದು. ಅವರ ಗ್ರಂಥಗಳನ್ನು ಹೆಚ್ಚು ಬರೆದರೂ ಎಷ್ಟು ಬರೆದೋ ಬದಲಿಗೂ ಉಲ್ಲೇಖ ಸಿಗೋದಿಲ್ಲ. ಆದರೆ ಒಂದು ಮಾತ್ರ ವೇದಸಾರ ಸ್ತೋತ್ರ ಅಂತ ಒಂದು ಸ್ತೋತ್ರ ಬರೆದಿದ್ದಾರೆ. ಸ್ಮರಕೃಷ್ಣಂ ಭಜ ಹರಿಂ ನಮ ವಿಷ್ಣುಂ ಶಯಾಚ್ಯುತಮ್ ಅನ್ನೋ ಒಂದು ಉಪದೇಶದ ಶ್ಲೋಕ ಅದು. ಹಿತೋಪದೇಶ ಅಂತ ಅದಕ್ಕೆ ಹೆಸರು. ಸಾಮಾನ್ಯ ವಾದಿರಾಜಸ್ವಾಮಿಗಳ ಕೃತಿಗಳು ಸೇರಿಕೊಂಡು ಹೋಗಿತ್ತದು. ಆದರೆ ವಾದಿರಾಜಸ್ವಾಮಿಗಳ ಕೃತಿ ಅಲ್ಲದು, ಅಕ್ಷೋಭತೀರ್ಥರ ಕೃತಿ ಅದು. ಕೊನೆಗೆ ಆ ಶ್ಲೋಕ ಬಿಟ್ಟು ಹೋಗಿತ್ತು, ಸಿಕ್ಕಿದೆ ಶ್ಲೋಕ. ಅವರೇ ನಾರಾಯಣ ತೀರ್ಥ ಬರ್ಕೊಂಡಿದ್ದಾರೆ. ಅದು ಅಕ್ಷೋಭ್ಯತೀರ್ಥ ಮುನಿನ ನಿಜಶಿಷ್ಯ ಹಿತೈಷಿಣ ವೇದಸಾರ ಮಿತಂ ಪ್ರೋಕ್ತಂ ಪ್ರೀತ್ಯೈ ಮಾಧವ ಮಧ್ವ ಯೋಹೋ. ಆ ಶ್ಲೋಕ ಬಿಟ್ಟಿದ್ದಕ್ಕೆ ಭಜಿತಿಯಾಗಿತ್ತು. ಆ ಶ್ಲೋಕದ ಸಮೇತ ಸಿಕ್ಕಾಗ ಅಕ್ಷೋಭತೀರ್ಥರು ಬರೆದ ಅಪೂರ್ವವಾದ ಸ್ತುತಿಯನ್ನು. ಇಡೀ ಮಧ್ವ ಸಿದ್ಧಾಂತದ ಸಾರ ವೇದ ಸಾರ ಸ್ತೋತ್ರ, ಬಹಳ ಅಪೂರ್ವವಾದ ಸ್ತೋತ್ರ. ಸ್ತೋತ್ರ ಕೊಟ್ಟಿದೆ, ಅದನ್ನು ಓದಿಬಿಟ್ರೆ ಮಕ್ಕಳಿಗೆ ಹೇಳ್ಕೊಟ್ಬಿಟ್ರೆ. ಐದೇ ಶ್ಲೋಕ, ಜಾಸ್ತಿ ಇಲ್ಲ. ಪಂಚಶ್ಲೋಕಿ ಮೀಮಾಂ ನಿತ್ಯಂ ಪಠಧಾರಯ ಚಿಂತೆಯ. ಐದು ಶ್ಲೋಕ ನಿತ್ಯ ತಿಳ್ಕೊಂಡ್ಬಿಡಿ, ಬೇಕಾದಷ್ಟು ವೇದಶಾಸ್ತ್ರ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಎರಡು ಹೆಂಗಸರು ಕಂಡು ಎಲ್ಲ ಬಾಯ್ಪಾಠ ಮಾಡ್ಬೋದು ಅವನು. ಅದೇ ಸತ್ಯ ವ್ಯಾಸಮಧ್ವದಲ್ಲಿ ಕೊಟ್ಟಿದೆ ಅದು. ನಮ್ಮ ಸ್ತೋತ್ರ ಮಂಜರಿಯಲ್ಲೂ ಇದೆ ಅದು. ಸ್ಮರ ಕೃಷ್ಣಂ ಭಜ ಹರಿಂ ನಮ ವಿಷ್ಣುಂ ಶ್ರೇಯಾಚ್ಯುತಂ ತ್ಯಜ ಕಾಮಂ ಜಹಿ ಕ್ರೋಧಂ ಜಹಿ ಮೋಹಂ ಭವಾಲಯಂ. ಎಷ್ಟು ಸುಲಭ ಇದೆ ಅಂದರೆ ಸಿಂಪ್ಲೆಸ್ಟ್ ಸಂಸ್ಕೃತ. ಸ್ಮರ ಕೃಷ್ಣಂ, ಕೃಷ್ಣನ ಸ್ಮರಣೆ ಮಾಡು. ಭಜ ಹರಿಂ, ಹರಿಯನ್ನು ಭಜಿಸು. ನಮ ವಿಷ್ಣುಂ, ವಿಷ್ಣುವಿಗೆ ನಮಸ್ಕಾರ ಮಾಡು. ಶ್ರೇಯ ಅಚ್ಯುತಂ, ಅಚ್ಯುತನನ್ನು ಆಶ್ರಯಿಸು. ತ್ಯಜ ಕಾಮಂ, ಕಾಮವನ್ನು ಬಿಡು. ಜಹಿ ಕ್ರೋಧಂ, ಕ್ರೋಧವನ್ನು ಬಿಡು. ಜಹಿ ಮೋಹಂ, ಮೋಹವನ್ನು ಬಿಡು. ಯಾತಕ್ಕೆ ಭವಾಲಯಂ, ಸಂಸಾರ ಕಾರಣನೇ ಮೋಹ. ಭವಕ್ಕೆ ಆಲಯ ಮೋಹ, ಅದನ್ನು ಬಿಟ್ಟು ಬಿಡು. ಸಣ್ಣ ಪದಗಳು, ಶೃಣು ಶೌರಿ ಕಥಾ ಪುಣ್ಯಾಹ ಪಶ್ಯ ಶ್ರೀಪತಿ ವಿಗ್ರಹ. ಶೃಣು ಶೌರಿ ಕಥಾಹ ಪುಣ್ಯಾಹ, ಪುಣ್ಯಕರವಾದ ಶೌರಿ ಅಂದರೆ ಕೃಷ್ಣ. ಕೃಷ್ಣನ ಕಥೆಯನ್ನು, ಪುಣ್ಯಕರವಾದ ಕಥೆಯನ್ನು ಸದಾ ಕೇಳು. ಪಶ್ಯ ಶ್ರೀಪತಿ ವಿಗ್ರಹಂ, ದೇವ್ರ ವಿಗ್ರಹ ದಿವಸ ದರ್ಶನ ಮಾಡು. ಜಿಘ್ರ ಶ್ರೀಪಾದ ತುಳಸೀಹಿ, ಪರಮಾತ್ಮನ ಪಾದಕ್ಕೆ ಅರ್ಪಣೆ ಮಾಡಿದ ತುಳಸಿಯನ್ನು ಆಗ್ರಹಣೆ ಮಾಡು. ತುಳಸಿಯನ್ನು ವಾಸನೆ ನೋಡು. ಸ್ಪೃಶ್ಯ ವೈಕುಂಠ ವಲ್ಲಭಂ, ಪರಮಾತ್ಮನ ಮುಟ್ಟು ದಿವಸ. ಸಾಲಿಗ್ರಾಮ ಶಿಲಾಸ್ಪರ್ಶ್ಯಂ ಮೇ ಕುರುವಂತೆ ದಿನೇ ದಿನೇ ವಾಂಚಂತಿಕರ ಸಂಸ್ಪರ್ಶ್ಯಂ ತೇಷಾಂ ದೇವ ಸವಾಸವ. ಪ್ರತಿನಿತ್ಯ ದೇವರನ್ನು ಮುಟ್ಟು. ಭುಂಕ್ಷ ಕೇಶವ ನೈವೇದ್ಯಂ, ಇವತ್ತು ಒತ್ತೇಳಬೇಕಿದ್ರೆ ಸಿಕ್ಕಲ್ ತಿಂತಾರೆ ಜನಗಳು. ಭುಂಕ್ಷ ಕೇಶವ ನೈವೇದ್ಯಂ, ಕೇಶವನ ಕೇಶ ಕ ಈಶಾ ವಾ, ಬ್ರಹ್ಮರುದ್ರಾದಿ ಪ್ರವರ್ತಕನಾದ ಶ್ರೀಹರಿಯ ನೈವೇದ್ಯವನ್ನು ತಿನ್ನು. ತಿಷ್ಠ ಮಾಧವ ಮಂದಿರೇ, ದೇವ್ರ ಗುಡಿಯಲ್ಲಿ ವಾಸ ಮಾಡು. ಅಂದರೆ ಮನೆಯನ್ನೇ ದೇವ್ರ ಗುಡಿ ಅಂತ ತಿಳ್ಕೊಂಡು ವಾಸ ಮಾಡೋದು, ಎಲ್ಲ ದೇವಸ್ಥಾನಕ್ಕೆ ಹೋಗಿ ವಾಸ ಮಾಡಿ ಅಂತ ಅರ್ಥ ಅಲ್ಲ. ತಿಷ್ಠ ಮಾಧವ, ಇದು ಮಾಧವನ ಮಂದಿರ ಮನೆ, ಅಲ್ಲಿ ವಾಸ ಮಾಡ್ತೇನೆ ಅಂತ ತಿಳ್ಕೊಂಡು ವಾಸ ಮಾಡು. ಈಶಾವಾಸ್ಯಂ ಇದಂ ಸರ್ವಂ ಮಾತ್ರದಿಂದ ಹಾಗೆ ವಾಸ ಮಾಡು. ಜಪ ನಾರಾಯಣ ಮನುಂ, ಮನು ಅಂದರೆ ಮಂತ್ರ. ಪ್ರತಿನಿತ್ಯ ನಾರಾಯಣ ಅಷ್ಟಾಕ್ಷರ ಮಂತ್ರ ಹೇಳು, ಆಚಾರ್ಯರ ಮಾತದು. ಗಾಯತ್ರಿ ತ್ರಿಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜಪೆ, ಪ್ರತಿನಿತ್ಯ ನಾರಾಯಣ ಮಂತ್ರವನ್ನು ಹೇಳು. ಪಠ ತನ್ನಾಮ ಮಂಗಲಂ, ಆತನ ಮಂಗಲಕರವಾದ ನಾಮವನ್ನು ಪಠನೆ ಮಾಡು. ಪಾಹಿ ಪ್ರಪನ್ನ ಜನತಾಂ, ಆಶ್ರಯ ಬಯಸಿ ಬರತಕ್ಕ ಜನಗಳನ್ನು ಕ್ರಮರಕ್ಷಣೆ ಮಾಡು ಅಂತ ಹೇಳಿದ್ದಾರೆ. ಎಷ್ಟು ಒಳ್ಳೆಯದು. ಪಾಹಿ ಪ್ರಪನ್ನ ಜನತಾಂ, ಯಾರಿಗೆ ನೆಸ್ಸಿಟಿ ಇದೆ, ಯಾರು ಆಪತ್ತಿನಲ್ಲಿದ್ದಾರೆ ಅಂಥವ್ರಿಗೆ ರಕ್ಷಣೆ ಕೊಡು. ಬ್ರೂಹಿ ತಥ್ಯಂ ಹಿತಂ ಋಣಾಂ, ತಥ್ಯಂ ಬ್ರೂಹಿ, ಸತ್ಯವನ್ನು ಹೇಳು. ಮೆಕ್ಯಾನಿಕಲ್ ಹೇಳಬೇಡ, ಹಿತಂ ಋಣಾಂ. ಸಜ್ಜನರಿಗೆ ಹಿತವಾಗಬೇಕು ಮತ್ತು ಸತ್ಯವಾಗಿರಬೇಕಂತ ಮಾತನ್ನಾಡು. ಆಚಾರ್ಯರ ಮಾತದು, ಯಾವ ಯದ್ಭೂತ ಹಿತಮತ್ಯಂತಂ ತತ್ ಸತ್ಯಮಿತಿ ಗೀಯತೆ. ಸಜ್ಜನರಿಗೆ ಪ್ರಾಣಿಗಳು ಒಳ್ಳೆಯದಾಗದಾದ್ರೆ ಸತ್ಯ ಅನ್ನಬೇಕೇ ಹೊರತು ಮೆಕ್ಯಾನಿಕಲ್ ಸತ್ಯ ಹೇಳಬೇಡ. ಬ್ರೂಹಿ ತಥ್ಯಂ ಹಿತಂ ಋಣಾಂ. ದೇಹಿ ಕಾಂಕ್ಷಿತಂ ಅರ್ಥಿಭ್ಯೋ, ಅರ್ಥಿಗಳು ಅಂದರೆ ಬೇಡುವವರು, ಬೇಡುವವರಿಗೆ ಅವರು ಕೇಳಿದ್ದನ್ನು ಕೊಡು. ಯಾಹಿ ಸಜ್ಜನ ಸಂಗತಿಂ, ಸಜ್ಜನರ ಸಹವಾಸವನ್ನು ಮಾಡು. ಯಾಹಿ ಸಜ್ಜನ ಸಂಗತಿಂ ಕುರುಭೂತದಯಾಂ ನಿತ್ಯಂ, ಪ್ರಾಣಿಗಳ ಮೇಲೆ ದೊಡ್ಡ ದಯೆ ತೋರಿಸು. ಸಿದ್ಧಾಂತ ಮಿಸ್ಸಿಂಗ್ ಅದು, ಇವತ್ತು ಜನಕ್ಕೆ ಗೊತ್ತೇ ಇಲ್ಲ. ಕುರುಭೂತದಯಾಂ ನಿತ್ಯಂ, ಪ್ರಾಣಿಗಳ ಮೇಲೆ ನಿತ್ಯ ದಯೆ ತೋರಿಸು. ಚರಧರ್ಮ ಅಹರ್ನಿಶಂ, ಹಗಲು ರಾತ್ರಿ ಧರ್ಮಾಚರಣೆ ಮಾಡು. ಅಹರ್ನಿಶಂ, ಅಹ ಅಂದ್ರೆ ಹಗಲು, ನಿಶ ಅಂದ್ರೆ ರಾತ್ರಿ. ಪ್ರತಿನಿತ್ಯ ಹಗಲು ರಾತ್ರಿ ಧರ್ಮವನ್ನು ಅನುಷ್ಠಾನ ಮಾಡು. ಧರ್ಮಂಚರ ಸತ್ಯಂವದ ಧರ್ಮಂಚರ, ಚರಧರ್ಮ ಮಹರ್ನಿಶಂ. ಜಾನೀಹಿ ನಿತ್ಯಮಾತ್ಮಾನಂ, ಜೀವ ನಿತ್ಯ ಅಂತ ಸರಿಯಾಗಿ ತಿಳ್ಕೋ. ದೇವರ ನಿತ್ಯ, ಜೀವ ನಿತ್ಯ ಅಂತ ತಿಳ್ಕೋ. ಅವೇಹಿ ಅನ್ಯಧ್ಯ ನಶ್ವರ, ಮುಡಿದ್ದೆಲ್ಲ ನಶ್ವರ ಅಂತಲೂ ತಿಳ್ಕೊಂಡ್ಬಿಡು. ಜೀವೋ ನಿತ್ಯ ಹೇತುರಸ್ಯತ್ವ ನಿತ್ಯ, ಆಚಾರ್ಯರು ಮಹಾಭಾರತ ಶೋಕ ಉಲ್ಲೇಖ ಮಾಡ್ತಾರೆ. ಜೀವ ನಿತ್ಯ, ಉಳಿದ್ದೆಲ್ಲ ಅನಿತ್ಯ. ಅದಕ್ಕೋಸ್ಕರ ಅದೇತಾ ಪಂಚ ಜಾನೀಹಿ ನಿತ್ಯಮಾತ್ಮಾನಂ ಅವೇಹಿ ಅನ್ಯಧ್ಯ ನಶ್ವರ, ಉಳಿದ್ದೆಲ್ಲ ನಶ್ವರ ಅಂತ ತಿಳ್ಕೊ. ಪಂಚಶ್ಲೋಕಿ ಮೀಮಾಂಶಶ್ವತ್ ಪಠ ಧಾರಯ ಚಿಂತಯ, ಐದು ಶ್ಲೋಕನ ನಿತ್ಯದಲ್ಲೂ ಪಠ ಓದು, ಧಾರಯ ಅರ್ಥ ಮಾಡ್ಕೋ, ಚಿಂತಯ ವಿಷಯ ಯೋಚನೆ ಮಾಡು. ಏತಾವಾನ್ ಸರ್ವವೇದಾರ್ಥ ಸಮಾಸೇನ ನಿರೂಪಿತ, ಇದಿಷ್ಟೇ ಸರ್ವವೇದಗಳ ಅರ್ಥವನ್ನು ಸಂಕ್ಷೇಪ ಹೇಳಿದ್ದೇವೆ ಅಷ್ಟೇ. ಸಮಾಸ ಅಂದರೆ ಸಂಕ್ಷೇಪ, ಸಕಲ ವೇದಗಳ ಸಾರವನ್ನು ಸಂಕ್ಷೇಪ ಹೇಳಿದ್ದೆ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ, ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ನಾರಾಯಣರ ಸಮನಾದವರು ಹಿಂದೆ ಇರಲಿಲ್ಲ, ಈಗ ಇಲ್ಲ, ಮುಂದೆ ಬರೋದಿಲ್ಲ ಅಂತ ತಿಳ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು, ಏನ್ ಬೇಕಾದ್ರೂ ಸಾಧಿಸ್ಬೋದು. ಹರಿಸರ್ವೋತ್ತಮತ್ವ ಜ್ಞಾನದಿಂದ ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಧರ್ಮಾರ್ಥ ಕಾಮ ಮೋಕ್ಷಾಣಾಂ ನಾಣ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ದೇವೇಶ ಹೃಷೀಕೇಶ ಅರ್ಚನಾದೃತೆ. ಕೃಷ್ಣಾಮೃತ ಮಹಾರಾಣವಾದ ಮಾತಿನ ಅರ್ಥ, ಅಕ್ಷೋಭ್ಯತೀರ್ಥ ಮುನಿನ ನಿಜ ಶಿಷ್ಯ ಹಿತೈಷಿಣ ವೇದಸಾರಮಿದಂ ಪ್ರೋಕ್ತಂ ಪ್ರೀತೈ ಮಾಧವ ಮಧ್ವಯೋ. ಇಷ್ಟೇ, ಅಕ್ಷೋಭ್ಯತೀರ್ಥ ಮುನಿಗಳು ತಮ್ಮ ಶಿಷ್ಯರ ಮೇಲಿನ ಹಿತವನ್ನು ಬಯಸಿ ಇದಂ ವೇದಸಾರಂ ಪ್ರೋಕ್ತಂ, ಯಾತಕ್ಕೆ ಹೇಳಿದ್ದೇವೆ ಅಂದರೆ ಪ್ರೀತೈ ಮಾಧವ ಮಧ್ವಯೋ, ಮಾಧವ ಮಧ್ವರ ಪ್ರೀತಿಗೋಸ್ಕರವಾಗಿ ಹೇಳಿದ್ದೇವೆ ಅಂತ ಹೇಳ್ತಾರೆ. ಈ ದೃಷ್ಟಿಯಿಂದ ಫಸ್ಟ್ ಪ್ರೀತೈ ಮಾಧವ ಮಧ್ವ ಉಪಯೋಗಿಸಿದ್ದು ಇವರು, ಆಮೇಲೆ ಜಯತೀರ್ಥರು, ಆಮೇಲೆ ರಾಯರು ಪ್ರಾತಸಗ್ರದ್ದರು ಪ್ರೀತೈ ಮಾಧವ ಮಧ್ವಯೋ. ಇದು ಒಳ್ಳೆ ಇಡಿಎಂ ಆಗಿ ಬಂತು. ಮಾಧವ ಹರಿ ಮಧ್ವ ಗುರುಗಳು, ಹರಿವಾಯುಗಳ ಪ್ರೀತಿಗೋಸ್ಕರವಾಗಿ ಬರೆದಿದ್ದೇವೆ. ಇದೆಲ್ಲರೂ ಪಾಯಪಾಠ ಮಾಡಬೇಕಾದ ಸುಲಭವಾದ ಶ್ಲೋಕ ಇದು. ಇದು ಹೇಳಿದರೆ ಅರ್ಥ ಮಾಡ್ಕೊಂಡ್ಬಿಟ್ರಂತನೂ ಏನು ಅರ್ಥಕ್ಕೆ ಯಾವ ಡಿಕ್ಷನರಿನೂ ಬೇಕಿಲ್ಲ, ಸುಲಭ ತಿಳಿ. ಸುಲಭ ಸಂಸ್ಕೃತ ದೊಡ್ಡ ಶಾಸ್ತ್ರಾರ್ಥ ಅನುಷ್ಠಾನವನ್ನು ಮಾಡಿಬಿಟ್ರೆ ಮನುಷ್ಯ ಬದುಕೋಗಿಬಿಡ್ತಾರೆ. ಅದಕ್ಕೆ ಈ ವೇದಸಾರ ವಿಧಂ ಪ್ರೋಕ್ತಂ ಪ್ರೀತೈ ಮಾಧವ ಮಧ್ವಯೋ ಅಂತ ಹೇಳ್ತಾರೆ. ಅದು ಸರಿಯಾಗಿ ತಿಳ್ಕೊಂಡ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಇದು ಅಕ್ಷೋಭ್ಯತೀರ್ಥ ದೊಡ್ಡ ಉಪಕಾರ ಇದು. ಇಂಥ ಅಕ್ಷೋಭ್ಯತೀರ್ಥರು ಆ ಕನ್ನಡ ದರ್ಶನ ಹಿಂದೆ ಮಾಡಿದ್ದೆ, ಅದು ಪದ್ಯ ರೂಪದಲ್ಲೇನೆ ಅದನ್ನು ಇದು ಮಾಡು ಸೇರಿಸಿ, ಅದನ್ನು ಸೇರಿಸಿದ್ದೆ ನಾನು, ನೀವು ನೋಡ್ಕೋಬಹುದು ಮನೆಯಲ್ಲಿ, ಎಲ್ರಿಗೂ ಬಂದಿದೆ ಅದು, ಓದ್ಬೋದು. ಇದು ಅಕ್ಷೋಭ್ಯತೀರ್ಥ ಹೇಳುವೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ ಮಧ್ವಾಚಾರ್ಯರು ಭಾಷ್ಯಕಾರರು, ಜಯತೀರ್ಥರು ಟೀಕಾಕಾರರು, ಭಾಷ್ಯಕಾರರಿಗೆ ಶಿಷ್ಯರು, ಟೀಕಾಕಾರರಿಗೆ ಗುರುಗಳು. ಇನ್ನೇನು ಬೇಕು ಅಕ್ಷೋಭ್ಯತೀರ್ಥರ ಹಿರಿಮೆಗೆ? ಅವರು ಎಂದು ದೊಡ್ಡ ಕಲಶಪ್ರಾಯವಾದ ಹಿರಿಮೆ. ಭಾಷ್ಯಕಾರರಿಗೆ ಸಾಕ್ಷಾತ್ ಶಿಷ್ಯರು, ಟೀಕಾಕಾರ್ಯ ಸಾಕ್ಷಾತ್ ಗುರುಗಳು. ಮತ್ತೆ ಅಂದರೆ ಮೀಡಿಯೇಟ್ ಮಧ್ಯೆ ಅಕ್ಷೋಭ್ಯತೀರ್ಥರು ಇದ್ದಾರೆ. ಅದೊಂದು ಸಾಕು ಅವರಿಗೆ, ಇನ್ನೇನು ಜಯತೀರ್ಥರ ಗುರುಗಳು ಅಂದ್ರೇ ಸಾಕು, ಮಧ್ವಾ ಸಾಕ್ಷಾತ್ ಶಿಷ್ಯರು ಅಂದ್ರೂ ಸಾಕು. ಎರಡೂ ಸೇರಿದ್ದ ಅಕ್ಷೋಭ್ಯತೀರ್ಥರ ವೈಶಿಷ್ಟ್ಯವಾದ್ದರಿಂದ ಅಂತ ಅಕ್ಷೋಭ್ಯತೀರ್ಥರ ಹಿರಿಮೆ ಬಹಳ ದೊಡ್ಡದು. ಅಂತ ಅಕ್ಷೋಭ್ಯತೀರ್ಥರನ್ನು ಸ್ಮರಣೆ ಮಾಡಿದರೆ ತುಂಗಭದ್ರಾದಲ್ಲಿ ಇದಕ್ಕೆ ಪುಷ್ಕರ ಅಂತ ಕರೀತಾರೆ. ಪುಷ್ಕರ ಅಕ್ಷೋಭ್ಯ ಪುಷ್ಕರ ಅಂದರೆ ಈ ಸ್ನಾನ ಮಾಡಿದರೆ 12 ದಿವಸ 9ನೇ ತಾರೀಕಿನಿಂದ 21ರವರೆಗೂ ವಿಶೇಷವಾದಂಥ ಸನ್ನಿ ಗಂಗಾ ಸನ್ನಿಧಾನ ಅಂತ ಕರೀತಾರೆ. ಅದಕ್ಕಿಂತ ಅಕ್ಷೋಭ್ಯ ತೀರ್ಥರು ದೊಡ್ಡ ತೀರ್ಥ. ಅವರು ಅಕ್ಷೋಭ್ಯ ತೀರ್ಥ ದೊಡ್ಡ ತೀರ್ಥರಾದ್ದರಿಂದ ಅವರ ಸ್ಮರಣೆ ಮಾಡೋದೇ ದೊಡ್ಡ ತೀರ್ಥ. ಅಕ್ಷೋಭ್ಯ ತೀರ್ಥರನ್ನು ಸ್ಮರಣೆ ಮಾಡೋದು ಜಯತೀರ್ಥರಿಗೆ ಅತ್ಯಂತ ಪ್ರಿಯ ಅನುಗ್ರಹ ಮಾಡಿಬಿಡ್ತಾರೆ. ತಮ್ಮ ಗ್ರಂಥ ಓದ ಅನುಗ್ರಹ ಗುರುಗಳ ಸ್ಮರಣೆ ಮಾಡಿದ್ದಕ್ಕೆ. ಆಚಾರ್ಯ ಶಿಷ್ಯರ ಸ್ಮರಣೆ ಮಾಡಿ ಅವರಿ ಪ್ರಿಯ. ಸ್ವರಮೂಲ ಯೋಗ ಕೊಡ್ತಾರೆ ಆಚಾರ್ಯರು, ಅಕ್ಷೋಭ್ಯತೀರ್ಥ ಸ್ಮರಣೆ ಮಾಡಿದ್ದಾರೆ. ಸುಧಾದಿ ಗ್ರಂಥ ಓದ ಯೋಗ ಕೊಡ್ತಾರೆ ಜಯತೀರ್ಥರು, ತಮ್ಮ ಗುರುಗಳ ಸ್ಮರಣೆ ಮಾಡಿದ್ದಕ್ಕೆ. ಸ್ವರಮೂಲ ಸುಧ ಎರಡು ಓದ್ತಕ್ಕಂಥ ಒಂದು ಅರ್ಹತೆ ಬರಬೇಕಾದ್ರೆ ಅಕ್ಷೋಭ್ಯ ತೀರ್ಥರು ಒಳ್ಳೆ ಕಲ್ಪವೃಕ್ಷ ಕಾಮಧೇನು ಅಂತ ದೊಡ್ಡ ಗುರುಗಳಾದ್ದರಿಂದ ಅವರ ಸ್ಮರಣೆ ನಮ್ಮೆಲ್ಲರ ಕರ್ತವ್ಯ. ಇವತ್ತು ಅದನ್ನು ಮಾಡಿಯಾಗಿದೆ. ನಮ್ಮ ವ್ಯಾಸವಂತ ಸಂಶೋಧನಾ ಪ್ರತಿಷ್ಠಾನದ ಪ್ರತಿ ವರ್ಷದ ಕಾರ್ಯಕ್ರಮದಂತೆ ಇದು ನಡೆದಿದೆ. ಇದಕ್ಕೆ ಎಂದಿನಂತೆ ಸೇವಾಕರ್ತರಾಗಿ ಶ್ರೀ HS ವಾಸುದೇವಮೂರ್ತಿಗಳು, ಶ್ರೀ DN ಗುರುರಾಜರಾಯರು ಮತ್ತು ಇಬ್ಬರು ಅಂತರಂಗ ಭಕ್ತರು ಪಾಲ್ಗೊಂಡಿದ್ದಾರೆ. ಅವರೆಲ್ಲ ಶ್ರೀ ಹರಿವಾಯುಗಳ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ ಮಧ್ವನವಮಿ, ಅಲ್ಲಿವರೆಗೂ ಕಾರ್ಯಕ್ರಮಗಳು ಇಲ್ಲಿರೋದಿಲ್ಲ, ಇಲ್ಲಿ ಬೇರೆ ಕಡೆ ಕಾರ್ಯಕ್ರಮ ಇರುತ್ತೆ. ಮಧ್ವನವಮಿ 4ನೇ ತಾರೀಕು ಫೆಬ್ರವರಿ 4ನೇ ತಾರೀಕು ಸಾಯಂಕಾಲ ಇಲ್ಲಿ ಪ್ರವಚನ ಇರುತ್ತೆ. ಎಲ್ಲರೂ ಆಗ ಆಗಮಿಸಬೇಕು ಅಂತ ಹೇಳ್ತಾ, ಮೊನ್ನೆ ಸಂಗ್ರಹ ರಾಮಾಯಣ ಪುಸ್ತಕ ಬಿಡುಗಡೆಯಾಗಿದೆ. ಅನೇಕರು ಮೆಂಬರ್ಸ್ ಆದವರು ಯಾರು ತೊಗೊಂಡಿಲ್ಲ ತೊಗೊಂಡ್ಬಿಡ್ಬೋದು. ಉಳಿದವರಿಗೂ ಬೇಕಾದ್ರೆ ಪುಸ್ತಕ ಸಿಗ್ತದೆ, ತೊಗೊಳ್ಬೋದು. ಹರಿವಾಯಸ್ತುತಿ ಮೊದಲ ಪ್ರತಿಗಳು ಮುದೋಗಿತ್ತು, ಮತ್ತೆ ರೀಪ್ರಿಂಟ್ ಆಗಿದೆ, ಅದು ಸಿಗ್ತದೆ, ಬೇಕಾದರೂ ತೊಗೊಳ್ಬೋದು. ನಮ್ಮ ಮುಂದಿನ ಗ್ರಂಥ ಶ್ರೀ ವಾದಿರಾಜ ಕೃತಿಮಂಜರಿ ಅಂತ ಒಂದು ನಡೀತಾ ಇದೆ. ವಾದಿರಾಜರ ಬಗ್ಗೆ ಆಲ್ ಅಬೌಟ್ ವಾದಿರಾಜರು, ಅವರ ಗ್ರಂಥಗಳ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರ ಪವಾಡಗಳ ಬಗ್ಗೆ, ಅವರ ಸಂಚಾರದ ಬಗ್ಗೆ, ಅವರ ಆದ್ಯಂತ ಶ್ಲೋಕಗಳು, ಅವರು ಬರೆದಿರೋ ಎಲ್ಲ ಸ್ತೋತ್ರಗಳು, ಅವರ ಮೇಲಿನ ಸ್ತೋತ್ರಗಳು, ಮತ್ತೆ ಅವರು ಬರೆದಿರೋ ಗ್ರಂಥಗಳ ಸೂಕ್ಷ್ಮ ಪರಿಚಯ, ಅವರ ಮಠದ ಇತಿಹಾಸ ಎಲ್ಲ ಸೇರಿ ಪುಸ್ತಕ ತಯಾರಾಗ್ತಾ ಇದೆ. ಅದು ಪುಸ್ತಕ ಬಿಡುಗಡೆ ಆಗಬೇಕು, ಆದರೆ ಪುಸ್ತಕ ಪೂರ್ತಿ ಪ್ರಿಂಟಾಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅದು ಶನಿವಾರ ಅಥವಾ ಭಾನುವಾರ ಸಾಯಂಕಾಲ ವಿದ್ಯಾಪೀಠದಲ್ಲಿ ಪೇದಾರ ಸ್ವಾಮಿಗಳ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಬಿಡುಗಡೆ ಆಗುತ್ತೆ. ಶನಿವಾರ ಅಥವಾ ಪುಸ್ತಕ ಬಿಡುಗಡೆ ಆಗೋದು ನಿಶ್ಚಿತ, ಅದು ಕಾಪಿ ಸಿಗುತ್ತೆ ಇಲ್ಲ ಅಂಬೋದು ಪ್ರಿಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ದೊಡ್ಡ ಪುಸ್ತಕ, ಸುಮಾರು 300 ಪುಟದ ಪುಸ್ತಕ ಅದು. ವಾದಿರಾಜ ಸ್ವಾಮಿಗಳ ಬಗ್ಗೆ ಎಷ್ಟೋ ವರ್ಷದಿಂದ ಬರೀಬೇಕು ಅಂದ್ಕೊಂಡಿತ್ತು, ಅದು ಈಗ ಸಾಧ್ಯವಾಗಿದೆ. ಅದು ವಾದಿರಾಜ ಎಲ್ಲ ಸ್ತೋತ್ರಗಳು ಕೂಡ ಒಂದು ಕಡೆಗೆ ಎಲ್ಲ ಸಿಗ್ತಿರಲಿಲ್ಲ, ಕೆಲವೇ ಎಲ್ಲೆಲ್ಲೂ ಸಿಕ್ಕಿಲ್ಲ. ಹೊಸ ಸ್ತೋತ್ರಗಳು ಎಲ್ಲ ಸೇರಿಬಿಟ್ಟು ಅವ್ರ ಗ್ರಂಥಗಳ ಸಮಗ್ರ ಪರಿಚಯ, ಎಲ್ಲೆಲ್ಲಿ ಸಿಗುತ್ತೆ, ಎಲ್ಲೆಲ್ಲಿ ಪ್ರಿಂಟ್ ಆಗಿದೆ ಅನ್ನೋ ವಿಚಾರ, ಅವ್ರ ಸೆಲೆಕ್ಟ್ ದೇವರನಾಮಗಳು ಆಚಾರ ತುಂಬ ಬರೆದಿರೋ ವಾದಿರಾಜ ಸ್ವಾಮಿಗಳು, ಅದ್ರ ಬಹಳ ಮುಖ್ಯವಾದ ಕೆಲವು ದೇವರನಾಮಗಳನ್ನು ಕೊಟ್ಟಿದೆ. ಅವರ ಮೇಲೆ ಸ್ತೋತ್ರಗಳು, ಮತ್ತೆ ಅವ್ರು ಬರೆದ ಉಗಾಭೋಗಗಳು, ಅವರ ಸುಳಾದಿಗಳು, ಎಲ್ಲ ಜನಕ್ಕೆ ಅದು ಓದಿಬಿಟ್ರೆ ಇಡೀ ವಾದಿರಾಜರ ಬಗ್ಗೆ ಸಂಪೂರ್ಣ ಚಿತ್ರ ಸಿಗಬೇಕು ಅಂತ ಒಂದು ಪುಸ್ತಕ ತಯಾರಾಗ್ತಾ ಇದೆ, ಅದು ಬರುತ್ತೆ. ಇನ್ನು ಒಂದು ಸುಮಾರು ಒಂದು ವಾರಕ್ಕೊಂದರಂತೆ ಒಂದು 4-5 ಪುಸ್ತಕ ಬರುತ್ತೆ ಇಷ್ಟರಲ್ಲೇನೆ. ಆಚಾರ ಸಿದ್ಧಾಂತದ ಬಗ್ಗೆ ಒಂದು ಚಿಕ್ಕ ಪುಸ್ತಕ, ಒಂದು ಪುಸ್ತಕವೂ ಇಲ್ಲ ಆಚಾರ ಸಿದ್ಧಾಂತ ತಿಳ್ಕೊಳ್ಳೋದಕ್ಕೋಸ್ಕರ. 50 ಪುಟದಲ್ಲಿ ಮಧ್ವಾಚಾರ ಮುಖ್ಯ ಸಿದ್ಧಾಂತ ಏನು ಅದು ಗೊತ್ತೇ, ಸುಮ್ಮನೆ ಜನ ಆಕ್ಷೇಪಣೆ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಅವರು ಮುಖ್ಯ ಸಿದ್ಧಾಂತದ ಒಂದು ಸಣ್ಣ ಪುಸ್ತಕ ತಯಾರಾಗ್ತಾ ಇದೆ ಅದು. ಆಮೇಲೆ ಯತಿ ಪ್ರಣವ ಕಲ್ಪ ಆಚಾರ ಸರ್ವಮೂಲ ಗ್ರಂಥಗಳಲ್ಲಿ ಒಂದು, ಅದೀವರೆಗೂ ಕೂಡ ವ್ಯಾಖ್ಯಾನ ಒಂದೂ ಸಿಕ್ಕಿದ್ದಿಲ್ಲ ಅದಕ್ಕೆ. ಸುಮ್ಮನೆ ಅನುವಾದಗಳು ಮಾಡ್ತಾ ಇದ್ರು ವ್ಯಾಖ್ಯಾನ ಸಿಕ್ಕಿರಲಿಲ್ಲ. ಈ ಒಳ್ಳೆ ವ್ಯಾಖ್ಯಾನ ಸಿಕ್ಕಿದೆ, ತರಂಗಿಣಿ ರಾಮಾಚಾರ್ಯರು ಅಂತ ಹೇಳಿ ವ್ಯಾಸರಾಜರ ನ್ಯಾಯಾಮೃತಕ್ಕೆ ಮಂಡನ ಬರೆದವರು, ದೊಡ್ಡ ಜ್ಞಾನಿಗಳು, ರಘುತ್ವ ಸ್ವಾಮಿ ಸಾಕ್ಷಾತ್ ಶಿಷ್ಯರು, ಅವರದು ವ್ಯಾಖ್ಯಾನ ಬರೆದಿದ್ದಾರೆ. ಅದು ಎರಡು ಮೂರು ಪ್ರತಿ ಸಿಕ್ಕಿದ್ದರಿಂದ ಒಳ್ಳೆ ರೀತಿ ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯವಾಗಿದೆ. ಅದು ಕೂಡ ತಯಾರಾಗ್ತಿದೆ ಪುಸ್ತಕ, ಅನುವಾದ ಸಮೇತ. ಯತಿ ಪ್ರಣವ ಕಲ್ಪ, ಅದರ ಟೀಕಾ, ಅದರ ಅನುವಾದ, ಮತ್ತು ಸನ್ಯಾಸಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳು, ಸನ್ಯಾಸ ಬಿಟ್ಟರೆ ಏನು ಮಾಡಬೇಕು ಮಧ್ಯೆ, ಅದಕ್ಕೆಲ್ಲ ಉತ್ತರ ಇದೆ ಅದರೊಳಗೆ. ಇವತ್ತು ಅಂಥ ಕೇಸುಗಳು ಜಾಸ್ತಿ ಆದ್ದರಿಂದ ಸನ್ಯಾಸ ಏನು ಮಾಡಬೇಕು ಅನ್ನೋದಕ್ಕಿಂತ ಬಿಟ್ಟರೆ ಏನು ಮಾಡಬೇಕು ಅಂದರೆ ದೊಡ್ಡ ಸಮಸ್ಯೆ ಇವತ್ತು. ಅದಕ್ಕೆಲ್ಲ ಉತ್ತರ ಬರೆದಿದ್ದಾರೆ ಅವರು. ಅದೆಲ್ಲ ವಿಚಾರಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಪೂರ್ವ ಗ್ರಂಥ ಅದು, ಅದು ತಯಾರಾಗ್ತಿದೆ. ಸಂಧ್ಯಾವನ ಬಗ್ಗೆ ಪುಸ್ತಕ ತಯಾರಾಗ್ತಿದೆ. ಅವೆಲ್ಲವೂ ಕೂಡ ಒಂದು ಐದಾರು ತಿಂಗಳಲ್ಲಿ ಸುಮಾರು 25 ಪುಸ್ತಕ ತಯ ಬರೋ ರೀತಿಯಲ್ಲಿ ವ್ಯವಸ್ಥೆಯಾಗಿದೆ. ಅದರ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲ.